ஸ்ரீ குருப்யோ நமஹ. ஹரிஹி ஓம். ஓம் ஜன்மாத்யஸ்ய யதோன்வயாதிதரதஸ்சார்த்தேஷு அவிக்னஸ்வராட் தேனே ப்ரஹ்மஹ்ருதாயாதி கவயே முக்யந்தியம் சூரயஹ தேஜோ வாரி மிருதாம் யதா விநிமயோ யத்ர த்ரிஸர்கோ மிருஷா தாம்னா ஸ்வேன சதா நிரஸ்த குஹகம் சத்யம் பரம் தீமஹி. ஸ்ரீ குருப்யோ நமஹ. ஹரிஹி ஓம். ஹிரண்யகசிபு ಭಗವಂತನನ್ನ ಬಲಹೀನನ್ನಾಗಿ ಮಾಡಬೇಕು ಅಂತ ಯಜ್ಞಶಾಲೆಗಳನ್ನ, ಬ್ರಾಹ್ಮಣರನ್ನ, ಗೋವುಗಳನ್ನ ಎಲ್ಲ ಧ್ವಂಸ ಮಾಡಿ ಅಂತ ಹೇಳಿ ಕಳಿಸಿದ ಮೇಲೆ ಇತ್ತ ತಾಯಿಗೆ ಮತ್ತು ತಮ್ಮ ಹೆಂಡತಿಯಾದ ಋಷಭಾನು ಇವರೆಲ್ಲರಿಗೂ ಸಮಾಧಾನ ಮಾಡಲಿಕ್ಕೆ ಶುರು ಮಾಡ್ತಾನೆ. ಎಲ್ಲರೂ ಅಳತಾ ಇದ್ದಾರೆ ಹಿರಣ್ಯಕಶಿಪು ಸತ್ತದ್ದಕ್ಕೆ. ಅವಾಗ ಹೇಳ್ತಾನೆ, ವೀರಂ ಮಾರ್ಹತ ಶೋಚಿತು. ವೀರ ಯುದ್ಧದಲ್ಲಿ ಸತ್ತಿದ್ದಾನೆ, ಅವನಿಗಾಗಿ ಅಳಬೇಡಿ, ಅತ್ತರೆ ಅವಮಾನ ಆಗುತ್ತೆ. ಸರಿ ಅಲ್ಲ, ಸತ್ತಿದ್ದಾನಲ್ಲ ಅದಕ್ಕಳಬಹುದಲ್ಲ. ವೀರ ಸರಿ, ನಮ್ಮನ್ನು ಬಿಟ್ಟು ಜೀವವನ್ನು ಸತ್ತಿದ್ದಾನಲ್ಲ ಅಂದ್ರೆ ಹೇಳ್ತಾನೆ, ಜೀವನಿಗೆ ಸಾವೇ ಇಲ್ಲಮ್ಮ. ಅದೆಂಥ ತಿಳುವಳಿಕೆ! ಜೀವನಿಗೆ ಸಾವಿಲ್ಲಮ್ಮ, ಸಾವಿಲ್ಲದ ಜೀವ ಸತ್ತಿದ್ದಾನಿದ್ದೇ ಕಳತಿಯ. ಅಲ್ಲ, ಸತ್ತಿದ್ದಾನೆ ಸತ್ತಿದ್ದಾನೆ ಅಂತ ಎಲ್ಲರೂ ಹೇಳುತ್ತಾರಲ್ಲ ಅಂತ ಹೇಳಿದ್ರೆ ಅವರ ತಿಳುವಳಿಕೆ ಎಂಥದ್ದು ಅಂದ್ರೆ ಭಾಗವತಕ್ಕೆ ಬಹಳ ಚೆನ್ನಾಗಿ ವಿಸ್ತಾರ ಓಪನ್ ಆಗುತ್ತದೆ. ಮಾಮೂಲಾಗಿ ಸಪ್ತಾಹ ಭಾಗವತದಲ್ಲಿ ಅಥವಾ ಪ್ರೋಷ್ಠಪದಿಯಲ್ಲೂ ಹೇಳಲಿಕ್ಕಾಗಲ್ಲ, ವಿಸ್ತಾರವಾಗಿ ಕೇಳಿದ್ರೆ ಹೊರತು ವೇದವ್ಯಾಸರ ಹೃದಯ ನಮ್ಗೆ ಅರ್ಥ ಆಗಲ್ಲ. ಅಷ್ಟು ಚೆನ್ನಾಗಿ ಹೇಳ್ತಾರೆ. ಅಮ್ಮ, ಈ ನೀರಿನ ನದಿಯ ದಡದಲ್ಲಿ ಗಿಡಗಳಿರುತ್ತೆ, ನಿಂತ ನೀರಿನಲ್ಲಿ ಗಿಡದ ನೆರಳು ಅದು ಬೀಳತಾ ಇರುತ್ತೆ, ಪ್ರತಿಬಿಂಬ. ನೀರು ಕದಲಿದರೆ ಆ ಗಿಡ ಕದಲಿದಂತೆ ಕಾಣ್ತಾ ಇರುತ್ತೆ, ಯದ್ಯಪಿ ಗಿಡ ಕದಲಿಲ್ಲ. ಹಾಗೆ ಜೀವ ಸಾವಿಲ್ಲದಿದ್ದರೂ ಆ ಶರೀರ ಹೋದದ್ದಕ್ಕೆ ಸಾವು ಸಾವು ಅಂತ ಈ ತರ ವ್ಯವಹಾರ ಬರ್ತಾ ಇದೆ ಅಜ್ಞಾನಿಗಳದ್ದು. ನೋಡಿದರೆ ಒಳಗಿನ ಜಯ ಅನುಭವದ ಮಾತುಗಳಿವೆಲ್ಲ ಬಹಳ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದ. ಅವಾಗ ಹೇಳ್ತಾಳೆ, ಸರಿಯಪ್ಪ ಪ್ರಶ್ನೆ ಬರುತ್ತೆ, ಜೀವನಿಗೆ ಸಾವಿಲ್ಲ ಒಪ್ಪೋಣ, ಆದರೆ ನಮ್ಮಿಂದ ದೂರ ಆದನಲ್ಲ ಅದಕ್ಕಾಗಿ ಆದ್ರೆ ಅಳಬಹುದಲ್ಲ. ಅಳೋದು ಬೇಡ ಅಂದ್ರೆ ಅದಕ್ಕೆ ರೀಸನ್ಸ್, ಅದಕ್ಕೆ ಮತ್ತೆ ಉತ್ತರ ಕೊಡ್ತಾ ಇದ್ದಾರೆ. ನಮ್ಮಿಂದ ದೂರ ಆಗಿದ್ದಕ್ಕಾದರೂ ನಾವು ಅಳಬೇಕಲ್ಲ ಅಂದ್ರೆ ಇಷ್ಟು ತಪ್ಪು ತಿಳುವಳಿಕೆ ಕೂತಿದೆ. ಜೀವಾನಾಮಿಹ ಸಂವಾಸ ಪ್ರಪಾಯಾಮಿವ ಸುಬ್ರತೆ. ಅಮ್ಮ ಅರವಟ್ಟಿಗೆಯಲ್ಲಿ ಎಲ್ಲರೂ ನೀರು ಕುಡಿಲಿಕ್ಕೆ ಸೇರ್ತಾರೆ, ಸ್ವಲ್ಪ ಕಾಲ ಇರ್ತಾರೆ. ಹಿಂದಿನ ಕಾಲದಲ್ಲಿ, ಇವಾಗಿಂದ ಯಾರು ಸೇರಲ್ಲ, ಅರವಟ್ಟಿಗೆ ಕಾಣಲ್ಲ, ಎಲ್ಲರಿಗೂ ಫ್ರಿಜ್ ಕೂಲರ್ ಎಲ್ಲ ಬಂದ್ಮೇಲೆ ಯಾರಿಗೂ ಇದಾಗಲಿಲ್ಲ. ಅವಾಗೆ ಊರುಗಳಿಂದ ಹಳ್ಳಿಗಳಿಂದ ನಡ್ಕೊಂಡು ಬರ್ತಾ ಇತ್ತು. ಆ ನಡ್ಕೊಂಡು ಬರುವಾಗ ಬಿಸಿಲಿನಲ್ಲಿ ಬೇಗಗೆ ಒದ್ದಾಡಿ ಒದ್ದಾಡಿ ನೀರು ಸಿಕ್ಕರೆ ಸಾಕು ಅಂತಿದ್ದಾಗ ದೊಡ್ಡ ಛಪ್ಪರ ಹಾಕಿ ಒಳ್ಳೆ ಥಣ್ಣ ನೀರು ಮಜ್ಜಿಗೆ ಎಲ್ಲ ಇಟ್ಟುಕೊಂಡಿದ್ರೆ ಅಲ್ಲಿಗೆ ಬಂದು ಎಲ್ಲರೂ ಕೂತು ಸ್ವಲ್ಪ ನೀರು ಮಜ್ಜಿಗೆ ಕುಡಿದು ಅವರವರು ತಂದು ಗಂಟುಗಳು ತೆಕ್ಕೊಂಡು ಚೂರು ತಿಂದು ವಿಶ್ರಾಂತಿ ತಗೊಂಡು ಮುಂದಕ್ಕೆ ಹೋಗ್ಬೇಕು. ಅಂತ ಕಾಲಕ್ಕೆ ಒಂದಲ್ಲ ಇರಲ್ಲ ಅಂತ ಗುಂಪುಗಳು, ಹತ್ತಾರು ಗುಂಪುಗಳು ಬರುತ್ತೆ. ಬಂದಾಗ ಟ್ರೈನಲ್ಲೇ ನೋಡ್ತಾ ಇರ್ತೀವಿ, ಒಬ್ರಿಗೊಬ್ಬರು ಪರಿಚಯ ಆದಕೊಳ್ಳಿ, ಇವರು ಟಿಫಿನ್ ಬಾಕ್ಸ್ ಅವರಿಗೆ, ಅವ್ರ ಟಿಫಿನ್ ಬಾಕ್ಸ್ ಇವರಿಗೆ, ಎಲ್ಲ ಎಕ್ಸ್ಚೇಂಜ್ ಆಗ್ತಾ ಇರತ್ತೆ, ಗಳಸೆ ಕಂಠಸೆ ಅಂತ ಆಗ್ಬಿಡ್ತಾರೆ. ಆದರೆ ಸ್ಟೇಷನ್ ಮೊದಲು ಬಂತೊಬ್ಬರದು, ನಂತರ ನಾವು ಇಳಿಬೇಕು. ಅವರನ್ನ ಬೇಡ್ರಿ ನೀವು ನಂತರ ಇಳಿರಿ ಅಂತ ಹೇಳಿದ್ರೆ ಹೋಗ್ರಿ ಅಂತ ಹೋಗ್ತಾರೆ ಅವರು. ಎಷ್ಟೇ ಇದ್ರು ಕೂಡ ವಿ ಕ್ಯಾನ್ ನೆವರ್ ಸ್ಟಾಪ್ ದಮ್. ಅದರಿಂದ ಎಲ್ಲರೂ ಕೂಡ ಹೋಗಬೇಕಾಗಿತ್ತು. ಇಲ್ಲಿ ಚೆನ್ನಾಗಿ ಏನ್ ಹೇಳ್ತಾರೆ ಅಂದ್ರೆ ಇದೆಲ್ಲರಿಗೂ ಗೊತ್ತು, ಯಾರಿಗೂ ಗೊತ್ತಿಲ್ಲ? ಪ್ರಾಕ್ಟೀಸ್ ಮಾಡಲ್ಲ ಅಂತ. ಇದು ನಿತ್ಯ ಪ್ರಾಕ್ಟೀಸ್ ಇಟ್ಟುಕೊಂಡ್ರೆ ಅಭ್ಯಾಸ ಆಗುತ್ತೆ. ಇಲ್ಲದಿದ್ದರೆ ಪುರಾಣ ಕೇಳಿದ ಕಾಲಕ್ಕೆ ಮಾತ್ರ ನಾವು ತಿಳ್ಕೊಂಡಿದ್ರೆ ಹಾಗೆ ಇರ್ತೇವೆ ನಾವು. ದುಃಖ ನಮಗೆ ಕಟ್ಟಿಟ್ಟ ಬುತ್ತಿಯೇ. ನಮ್ಮ ಸುತ್ತೂ ಇರುವ ವ್ಯಕ್ತಿಗಳನ್ನ ನೋಡಿದಾಗೆಲ್ಲ ಇದು ದೊಡ್ಡ ಉಪಾಸನೆ ಅಂತ ಭಗವಂತನದ್ದು. ಭಗವಂತನ ಉಪಾಸನೆ ಅಂದ್ರೆ ಏನು ಅಂದ್ರೆ ಆತ್ಮಸಮರ್ಪಣ, ಆತ್ಮೀಯ ಸಮರ್ಪಣ ಅಂತ. ಆತ್ಮಸಮರ್ಪಣ, ಆತ್ಮೀಯ ಸಮರ್ಪಣ ಅಂದ್ರೆ ಏನು? ನಮ್ಮ ಸುತ್ತು ಇರುವ ವಸ್ತುಗಳು, ನಮ್ಮ ಸುತ್ತು ಇರುವ ವ್ಯಕ್ತಿಗಳು ದೇವರ ಅಧೀನ ಅಂತ ಚಿಂತನೆ ಮಾಡುವುದು. ಆತ್ಮಸಮರ್ಪಣ, ನಾನು ದೇವರ ಅಧೀನ ಅಂತ ಚಿಂತನೆ ಮಾಡುವುದೇ ಭಗವಂತನ ಉಪಾಸನ, ಇದಕ್ಕಿಂತ ಹೆಚ್ಚಿಲ್ಲ ಅದು. ಸರಿ, ಆ ಶಬ್ದ ಬರೆ ಅಧೀನ ಅಧೀನ ಅಂದ್ರೆ ಬಹಳ ಸುಂದರವಾಗಿರುತ್ತೆ, ಅಷ್ಟು ಪ್ರಾಕ್ಟಿಕಲ್ಲಿ ಅಪ್ಲೈ ಮಾಡಿದಂಗ ಆಗಲ್ಲ. ಆ ಅಧೀನ ಶಬ್ದದ ಅರ್ಥ ಏನು ಅಂದರೆ ಹೇಳ್ತಾರೆ, ಪ್ರತಿಯೊಂದು ವಸ್ತುವನ್ನ ನೋಡಿದಾಗ, ದಿನಾಗ್ಲೂ ನಾವು ನೋಡಿದಾಗೆಲ್ಲ ಇದು ದೇವ ಕೊಟ್ಟಿದ್ದಾನೆ, ಇದು ಅವನು ಸೊತ್ತು, ಅಷ್ಟವರೆಗೆ ಚೆನ್ನಾಗಿದೆ. ಎಷ್ಟರವರೆಗೆ ನನ್ನ ಕರ್ಮಾನುಸಾರ ಇದರ ಸಂಪರ್ಕ ಇರುತ್ತೋ ಅಷ್ಟರವರೆಗೆ ದೇವ ಇಟ್ಟಿರ್ತಾನೆ, ಮಾರನೇ ಕ್ಷಣ ತೆಗೆದು ಬಿಡ್ತಾನೆ. ಐ ಶುಡ್ ಬಿ ಪ್ರಿಪೇರ್ ಫಾರ್ ದಟ್. ಮನೆ ಇರುತ್ತೆ, ಕಾರ್ ಇರುತ್ತೆ, ಎಲ್ಲ ಇರುತ್ತೆ. ಅವನು ಯಾವಾಗ ತೆಗೀತಾನೋ ಅವಾಗ ಹೊರಟೇ ಹೋಗುತ್ತೀವು. ಅವನು ಕೊಟ್ಟದ್ದು ಒಳ್ಳೇದಕ್ಕೆ, ತೆಗೆಯೋದು ಒಳ್ಳೇದಕ್ಕೆ. ಐ ಶುಡ್ ಬಿ ಪ್ರಿಪೇರ್ಡ್ ಮೆಂಟಲ್ಲಿ ಫಾರ್ ದಟ್ ಅಂತೇಳಿ, ಆ ಏನು ವಸ್ತುಗಳಿರುತ್ತಲ್ಲ ಎಲ್ಲ ನೋಡಿದಾಗ ಮುಟ್ಟಿದಾಗೆಲ್ಲ, ಸ್ವಾಮಿ ನಿನ್ನಿಚ್ಛ, ಎಷ್ಟು ಕಾಲ ಬೇಕಾದ್ರಿಡು, ಯಾವಾಗ ಬೇಕಾದ್ರೆ ತಗೊಂಡು ಹೋಗು, ಇದ್ದಿಟ್ಟಷ್ಟು ಕಾಲ ಅಲ್ಲಿ ನಿನ್ನ ಪೂಜೆ ಮಾಡುತ್ತೇನೆ. ಇದು ನಿತ್ಯ ಚಿಂತನೆ ಮಾಡ್ತಾ ಬರಬೇಕು. ವಸ್ತುಗಳಿಗೆ ಅಡ್ಡಿ ಇಲ್ಲ, ವ್ಯಕ್ತಿಗಳು ಬಂದಾಗ ಕಷ್ಟ ಆಗುತ್ತೆ. ಗಂಡ, ಮಕ್ಕಳು, ಹೆಂಡತಿ, ನನ್ನವರು ಅಂದುಕೊಂಡವರನ್ನೆಲ್ಲ ನೋಡಿದಾಗ ಈ ಆಲೋಚನೆ ಬರಬೇಕಾದ್ರೆ ಅಪ್ಪಪ್ಪ ಅನಿಸ್ಬಿಡುತ್ತೆ. ಗಂಡ ಮಕ್ಕಳನ್ನ, ಹೆಂಡತಿ ಮಕ್ಕಳು ನೋಡಿದಾಗ, ಸ್ವಾಮಿ ನೀ ಕೊಟ್ಟಿದ್ಯಪ್ಪ, ಇದ್ದಾರೆ ಇವರು, ಯಾವಾಗಾದರೂ ಹೋಗ್ಬಿಡಬಹುದು. ಇಟ್ ಇಸ್ ಅ ರಿಯಲ್ ಫ್ಯಾಕ್ಟ್. ಫ್ಯಾಕ್ಟ್ ಆಗಿ ಆಕ್ಸೆಪ್ಟ್ ಮಾಡಬೇಕು. ಆಕ್ಸೆಪ್ಟ್ ಮಾಡಿದ್ದನ್ನ ನಿತ್ಯವೂ ಚಿಂತನೆ ಮಾಡಿದ್ರೆ ಫಸ್ಟ್ ಸ್ವಲ್ಪ ಕಹಿ ಇರುತ್ತೆ. ಹೌದಲ್ವ, ಹಾಗಲಕಾಯಿ ರಸ ಮೊದಲು ಕುಡಿಬೇಕಾದ್ರೆ ಕಷ್ಟ, ಅಭ್ಯಾಸ ಆಗ್ತಾ ಆಗ್ತಾ ಬಂದ್ರೆ ಹಾಗಲಕಾಯಿ ರಸ ಚೆನ್ನಾಗಿಬಿಡುತ್ತದೆ. ಹಾಗೆ ಇದು ನಿತ್ಯವೂ ಕೂಡ ನಮ್ಮ ಸುತ್ತ ಇರುವವರು, ಸ್ವಾಮಿ ಇಷ್ಟಿದ್ದಾನೆ, ಅವನೇ ಕೊಟ್ಟಿದ್ದಾನೆ ಇವರನ್ನ, ಅವರಲ್ಲಿ ಭಗವಂತನ ಪೂಜೆ ಮಾಡೋಣ, ಈ ಪ್ರತಿಮೆಗಳು ಕೊಟ್ಟಿದ್ದಾನೆ, ಯಾವಾಗಾದ್ರೂ ತೆಗೆದು ಬಿಡಬಹುದು. ಒಂದ ನನ್ನ ತೆಗಿಬಹುದು, ಅವರನ್ನ ತೆಗಿಬಹುದು, ಇಟ್ಟಿರಬಹುದು ಅವನ ಸಂಕಲ್ಪ. ಎಷ್ಟು ಕಾಲ ಇಟ್ಟಿರ್ತಾನೋ ಅಲ್ಲಿ ಭಗವಂತನ ಪೂಜೆ ಮಾಡುತ್ತೇನೆ ಅಂತ ಸಂಕಲ್ಪದಿಂದ ನಿತ್ಯ ಯಾರು ಚಿಂತನೆ ಮಾಡ್ತಾ ಬರ್ತಾರೆ, ಅವ್ರ ದೊಡ್ಡ ಟ್ಯಾಬ್ಲೆಟ್ ಇದು. ಒಂದು ವೇಳೆ ವಸ್ತು ಹೋದರೂ, ವ್ಯಕ್ತಿ ಹೋದರೂ ಕೂಡ ಇವರಿಗೆ ದುಃಖವೇ ಬರಲ್ಲ. ಯಾಕೆ? ಸ್ವಾಮಿ ಒಳ್ಳೆದಕ್ಕೆ ಕೊಟ್ಟ, ಒಳ್ಳೆದಕ್ಕೆ ತೆಗೆದ. ಒಳ್ಳೆದಕ್ಕೆ ಕೊಟ್ಟ, ಒಳ್ಳೆದಕ್ಕೆ ತೆಗೆದ. ಒಬ್ಬ ವ್ಯಕ್ತಿ, ತನಕ್ಕಿಂತ ಚಿಕ್ಕವನಾದ ಮಗ ಹೋಗ್ಬಿಟ್ಟ, ಮಗನ ಹೆಣ ಬಂದು ಮುಂದೆ ಕೂತಿದೆ, ತಂದಿಟ್ಟಿದ್ದಾರೆ. ಎಲ್ಲರೂ ಹೆದರಿಕೆ, ಈಕೆಗೆ ಏನಾಗುತ್ತೋ. ಆಕೆ ಊಟಕ್ಕೆ, ಊಟ ಮಾಡುವಂತವಳು ಕೈ ತೊಳಿಲಿಕ್ಕೆ ಬಂದ್ರೆ ಎದುರಿಗೆ ಹೆಣ ಬಂತು. ಕೈ ತೊಳೆದು ಬಂದು ಹೆಣದ ತಲೆ ಹತ್ರ ದೀಪ ಇಟ್ಟು ಇಷ್ಟೇ ಮಾತಂದದ್ದಂತೆ ಆಕೆ, ಕೃಷ್ಣ ನೀ ಕೊಟ್ಟಿಯಪ್ಪ, ಇಷ್ಟು ಕಾಲ ಇತ್ತು ಈ ಜೀವ, ನಿನಗರ್ಪಿತ ಹರಿಯೇ ಅಂತಲ್ಲೇ ಕೂತು ನಾಮಸ್ಮರಣೆ ಮಾಡ್ತಾ ಕೂತು ಬಿಟ್ಲ ಆ ವ್ಯಕ್ತಿ. ಇನ್ನ ಇದ್ದಾಳ ವ್ಯಕ್ತಿ, ಎಲ್ಲರೂ ಆಶ್ಚರ್ಯಪಟ್ಟರಂತೆ, ಮಗ ಇನ್ಯಾರೂ ಅಲ್ಲ, ಎಂಥ ಮಗ ಅಂದ್ರೆ ಇಡೀ ಹರಿಕಥಾಮೃತಸಾರ ಬಾಯ್ಪಾಠ, ಹರಿಕಥಾಮೃತಸಾರ ಪ್ರಮೇಯಗಳೆಲ್ಲ ಹೇಳತಾ ಹೇಳತಾ ಕಣ್ಣಲ್ಲಿ ನೀರು ತಂದುಕೊಂಡು ಆನಂದ ಪಡತಕ್ಕಂತಹ ವ್ಯಕ್ತಿ. ಅಂಥ ಚಿಕ್ಕ ಎಳೆ ಮಗು ಹೋದರೆ ಎಷ್ಟು ದುಃಖ ಆಗಬೇಕು. ಚೋರು ದುಃಖ ಪಡಲಿಲ್ಲ. ಅದಕ್ಕಾಗಿ ಉತ್ತರ ಕೊಟ್ಟದ್ದು, ಇದು ವರ್ಷಗಳ ಅಭ್ಯಾಸ. ಇದು ಮಗು ನನ್ನ ಕೈಯಲ್ಲಿ ಉಡಿಯಲ್ಲಿ ಬಿದ್ದಾಗಲಿಂದ ಚಿಂತನೆ ಮಾಡಿದ್ದಿದನ್ನ, ನೀ ಕೊಟ್ಟಿಯಪ್ಪ ಯಾವಾಗಾದ್ರೂ ತಗೊಂಡು ಹೋಗ್ತೀಯ, ಇಟ್ಟಷ್ಟು ಕಾಲ ಚೆನ್ನಾಗಿರಲಿ, ನಿನ್ನ ಸ್ಮರಣೆ ಬರಲಿ ಅದಕ್ಕೆ ಅಂತ ಕೇಳಿಕೊಂಡೆ. ಈ ಡೈಲಿ ಪ್ರಾಕ್ಟೀಸ್ ಏನಿದೆ ಇದು, ಇದು ನಮ್ಮನ್ನ ಕಾಪಾಡುತ್ತೆ, ಇಲ್ಲದಿದ್ರೆ ಬಹಳ ಕಷ್ಟ ಆಗುತ್ತೆ. ಅದನ್ನ ಹೇಳ್ತಾ ಇದ್ದಾನೆ ಅಮ್ಮ. ಇದು ಸುಮ್ಮನೆ ತಿಳ್ಕೊಂಡು ಬಿಡ್ತೀವಿ ಪ್ರವಚನ ಕಾಲಕ್ಕೆ, ನಮ್ಮ ಜೀವನ ಹಾಗೇ ಇರುತ್ತೆ, ದುಃಖ ಕಟ್ಟಿಟ್ಟ ಬಿಟ್ಟು ಇರುತ್ತೆ. ಹಾಗೆ ಪ್ರಾಕ್ಟೀಸ್ ಮಾಡಬೇಕು ಇದನ್ನ. ಹಾಗಾದ್ರೆ ನಾವು ಎಂದಾದರೂ ಕಳ್ಕೋಬೇಕಾಗಿದೆ ವ್ಯಕ್ತಿಯನ್ನ, ಕಳ್ಕೊಂಡದಕ್ಕೆ ದುಃಖ ಯಾಕೆ ಬೇಡ? ಇಲ್ಲ, ಸಾವು ಬಂತಲ್ಲ, ಅದಕ್ಕೆ ಹೇಳ್ತಾರೆ ಎಲ್ಲರಿಗೂ ಬರ್ತಾ ಇದೆ ಸಾವು. ಯಾರಿಗೆ ಬರ್ತಾ ಇಲ್ಲ? ಎಲ್ಲರಿಗೂ ಬರುವಾಗ ಯಾರಿಗೂ ಬಾರದೇ ಇದ್ದು ನಿಮಗೆ ಬಂದಿದ್ರೆ ದುಃಖಪಟ್ಟರೆ ಅದಕ್ಕೊಂದು ಅರ್ಥ. ಎಲ್ಲರಿಗೂ ಬರ್ತಾ ಇದೆ, ನಿಮಗೂ ಬರ್ತಾ ಇದೆ, ದುಃಖ ಯಾಕೆ? ಅವಾಗ ಮತ್ತು ಪ್ರಶ್ನೆಗಳು ಬರ್ತಾ ಇವೆ. ಅವಾಗ ಹೇಳ್ತಾರೆ ಕುಶೀನರ ದೇಶ ರಾಜ ಹಿರಣ್ಯಕಶಿಪು ಮತ್ತೊಂದು ಕಥಾ ಹೇಳ್ತಾ ಇದ್ದಾನೆ. ಉಶಿರರ ದೇಶ ರಾಜ ಸುಯಜ್ಞ ತಾನು ಸತ್ತು ಬಿದ್ದಿದ್ದಾನೆ. ಅಂತಹ ಕಾಲಕ್ಕೆ ಹೆಣ್ಣೆಂದರೆಲ್ಲ ಸೇರಿಕೊಂಡು ಪ್ರೇತ ಕರ್ಮಗಳೇ ಆಗದಂತೆ ಅಡ್ಡಿ ಮಾಡ್ತಾ ಇದ್ದಾರೆ. ಅಂತಹ ಕಾಲಕ್ಕೆ ಯಮಧರ್ಮರಾಜರೇ ಚಿಕ್ಕ ಹುಡುಗನ ರೂಪದಲ್ಲಿ ಬರ್ತಾ ಇದ್ದಾರೆ. ಅಹೋ ಅಮೀಶಾಂ ವಯಸಾಧಿಕಾನಾಂ ವಿಪಶ್ಯತಾಂ ಲೋಕ ವಿಧಿಂ ವಿಮೋಹ ಯತ್ರೋದ್ಭವಸ್ತತ್ರ ಗತಂ ಮನುಷ್ಯಂ ಸ್ವಯಂ ಸಧರ್ಮಾಃ ಅನುಶೋಚಂತಿ ಅಪಾರ್ಥಂ. ಅಯ್ಯ, ಯಾಕೆ ದುಃಖ ಪಡ್ತಾ ಇದ್ದೀರಾ? ಎಲ್ಲ ಸ್ವಯಂ ಸಧರ್ಮ, ನೀವು ಸತ್ತೋಗೋರೆ, ಅವನು ಸತ್ತೋಗಿದ್ದಾನೆ, ಯಾಕೆ ಮಾಡ್ತೀರಾ? ಅದರಿಂದ ನೀವು ದೊಡ್ಡವರಯ್ಯ, ನಾನು ಚಿಕ್ಕ ಹುಡುಗ, ನನಗೆ ಈ ದುಃಖ ಇಲ್ಲ, ನೀವ್ಯಾಕೆ ಮಾಡ್ತೀರ? ಇನ್ನ ಹೇಳ್ತಾರೆ, ನೀನು ಹೇಗಿದ್ದೆ ಇಲ್ಲಿ? ಸರಕ್ಷಿತ ರಕ್ಷತಿಯೋ ಹಿ ಗರ್ಭೇ ಹೇಳ್ತಾ ಇದ್ದಾರೆ. ನಾವು ಚಿಕ್ಕ ಚಿಕ್ಕ ಹುಡುಗರು ಅಪ್ಪ ಅಮ್ಮಂದ್ರು ಬಿಟ್ಟಿದ್ರೆ ಈ ಕಾಡಿನಲ್ಲಿ ಎಲ್ಲರಿಂದ ರಕ್ಷಿತರಾಗಿ ಭಗವಂತ ರಕ್ಷಣೆ ಮಾಡಿದ್ರೆ ನಾವು ಚೆನ್ನಾಗಿದ್ದೇವೆ. ಯಾವನಾದರೆ ಗರ್ಭದಲ್ಲಿ ರಕ್ಷಣೆ ಮಾಡುತ್ತಾನೋ ಅವನೇ ಸ್ವಾಮಿ, ಎಲ್ಲರನ್ನ ರಕ್ಷಣೆ ಮಾಡುತ್ತಾನೆ. ಆದ್ದರಿಂದ ನೀವು ಅಳಬೇಡಿ. ಅವಾಗ ಮತ್ತೆ ಪ್ರಶ್ನೆ ಬಂತು, ನಾವು ಈ ರಾಜನನ್ನ ಯುದ್ಧಕ್ಕೆ ಬಿಟ್ಟದ್ದಕ್ಕೆ ಸತ್ತ, ಮನೆಯಲ್ಲಿಟ್ಟುಕೊಂಡು ಚೆನ್ನಾಗಿರ್ತಾ ಇತ್ತು. ಬಹಳ ಈ ಮಾತುಗಳು ಬರ್ತಾ ಇರುತ್ತೆ, ಅವ್ರು ಹೀಗೆ ಹೋಗಿದ್ರು ಸತ್ತರು, ಹೋಗ್ಬಾರ್ದಾಗಿತ್ತು. ಎಲ್ಲಿದ್ರು ಸತ್ತು ಹೋಗೋದೇ ಇದ್ರೆ ಅಲ್ಲಿ ಹೋದ್ರೆ ಏನು, ಬಿಟ್ರೆ ಏನು? ಅದಕ್ಕೆ ಹೇಳ್ತಾ ಇದ್ದಾರೆ, ಇಲ್ಲ ನೀವು ಅಂದುಕೊಂಡದ್ ತಪ್ಪು. ಪ್ರತಿಚ್ಯುತಂ ತಿಷ್ಠತಿ ದಿಷ್ಟ ರಕ್ಷಿತಂ ಗೃಹಸ್ಥಿತಂ ತದ್ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿತೋವನೇ ಗೃಹೇಪಿ ಗುಪ್ತಸ್ಯ ಹತೋನ ಜೀವತಿ. ಸ್ವಾಮಿ ನಮ್ಮ ವಸ್ತುವನ್ನ ರಕ್ಷಣೆ ಮಾಡಬೇಕು ಅಂತಿದ್ರೆ ಅದು ಹಾದಿಯಲ್ಲಿ ಬಿದ್ದಿದ್ರೂ ನಮ್ದೇ ಆಗಿರುತ್ತೆ, ನಮಗೆ ಸಿಗುತ್ತೆ. ಸ್ವಾಮಿ ರಕ್ಷಣೆ ಮಾಡಬಾರದು ಅಂತ ನಮ್ಮ ಕರ್ಮಾನುಸಾರ ಆ ವಸ್ತುವನ್ನು ತೆಗೆಯಬೇಕು ಅಂದುಕೊಂಡ್ರೆ ಗೃಹೇಪಿ ಗುಪ್ತಸ್ಯ ಹತೋನ ಜೀವತಿ. ಈ ಮನೆಯಲ್ಲಿಟ್ಟಿದ್ರೂ ವಸ್ತು ಹೋಗುತ್ತೆ, ಮನೆಯಲ್ಲಿಟ್ಟುಕೊಂಡ್ರೂ ವ್ಯಕ್ತಿ ಸತ್ತು ಹೋಗ್ತಾನೆ, ಇಲ್ಲ ಕಾಡಲ್ಲಿದ್ದು ಚೆನ್ನಾಗಿರ್ತಾನೆ ಅಂತ ಹೇಳ್ತಾರೆ. ಅಲ್ಲ, ಆ ಥರ ಇರೋದು ಕಷ್ಟ ಅಲ್ಲ. ಯಾರಾದ್ರೂ ಹಾಗಿರ್ತಾರ ಅಂದ್ರೆ, ನೀವು ಆದೋನಿಗೆ ಹೋಗಿದ್ದೀರಾ? ಮಂತ್ರಾಲಯದ ಹತ್ರ ಆದೋನಿ ಅಂತಿದೆ. ಹೋಗಿಲ್ಲ, ಅದರ ಮೇಲೆ ಹೋಗಿದ್ದೀರ, ಅದರ ಮೇಲೆ ಹೋಗಿರ್ತೀರ. ಒಳಕ್ಕೆ ಹೋಗಿ, ಈ ಸಲ ಒಳಕ್ಕೆ ಹೋದ್ರೆ ಅಲ್ಲಿ ಒಂದು ದೇವಸ್ಥಾನ ಇದೆ, ರಾಮದೇವರ ದೇವಸ್ಥಾನ ಅಂತ. ವಿಕ್ಟೋರಿಯಾ ಪೀಟ್ ಅಂದ್ರೆ ಯಾರು ಹೇಳ್ತಾರೆ, ನೀವು ಹೋಗ ಕಾಲಕ್ಕೆ ಹೇಳಿ ಹೇಳ್ತೀನಿ. ಅಲ್ಲಿ ರಾಮದೇವರ ದೇವಸ್ಥಾನ ಇದೆ, ಅಲ್ಲಿ ರಘುಪ್ರೇಮ ತೀರ್ಥರು ಅಂತ ಕೂಡಲಿ ಅಕ್ಷೋಭ್ಯ ತೀರ್ಥ ಮಠದ ಪರಂಪರೆಯ ಯತಿಗಳ ವೃಂದಾವನ ಇದೆ. ಅವರ ಕಥಾ ಎಂತಹದ್ದು, ಅವರು ಇಡೀ ತಮ್ಮ ಮನೆ ಹುಟ್ಟಿದಾಗ್ಲಿಂದ ಇವರು ತಾಯಿ ಕಳ್ಕೊಂಡಿದ್ರು, ಮಲತಾಯಿ ತುಂಬಾ ತೊಂದರೆ ಕೊಡ್ತಾ ಇದ್ದು. ಮನೆಯಲ್ಲಿ ಮಣಗಟ್ಲೆ ಬಂಗಾರ ಬೆಳ್ಳಿ ಎಲ್ಲ, ಅರ್ಧ ಊರು ಇವರದ್ದೇ, ಇಡೀ ಊರೆಲ್ಲ ಇವರದ್ದೇ. ಅಂತಹ ಕಾಲಕ್ಕೆ ಆಕೆ ತೊಂದರೆ ಕೊಟ್ಟರೆ ಬೆಳಿಗ್ಗೆಲ್ಲ ಮನೆಯಲ್ಲಿ ಕೆಲಸ ಮಾಡಬೇಕು ಕೆಲಸದವರಂತೆ, ರಾತ್ರಿ ಪಕ್ಕದಲ್ಲೇ ಗುಡ್ಡ, ಗುಡ್ಡದಲ್ಲಿ ಪ್ರಾಣದೇವರು ರಣಮಂಡಲ ಅಂತ ವ್ಯಾಸರ ಪ್ರತಿಷ್ಠೆ ಪ್ರಾಣದೇವರು, ಅಲ್ಲಿಗೆ ಹೋಗಿ ರಾತ್ರಿ ಧ್ಯಾನ ಮಾಡುತ್ತಾ ಕೂಡಬೇಕು, ಬೆಳಿಗ್ಗೆದ್ದು ಬರಬೇಕು, ನಿದ್ದೆ ಇಲ್ಲ, ಒಂದು ಗಂಟೆ ವಿಶ್ರಾಂತಿ. ಆ ಥರ ಅವರು ಮಾಡಿಕೊಳ್ತಾ ಬಂದರು. ಪಕ್ಕದವರು, ಯಾಕಯ್ಯ ನಿಮ್ಮ ಈ ಮಲತಾಯಿ ಕಾಟ ಕೊಡ್ತಾ ಇದ್ರೆ ಹಾಗೆ ಇದೆಯಾ, ಹೋಗ್ಬಿಡಬಾರ್ದೆ? ಅದಕ್ಕೆ ಉತ್ತರ, ಕಾಟ ಮಲತಾಯಿಯಿಂದ ಬರ್ತಾ ಇಲ್ವೋ, ನನ್ನ ಪ್ರಾರಬ್ಧದಿಂದ ಬರ್ತಾ ಇದೆ. ನನ್ನ ಪ್ರಾರಬ್ಧದಲ್ಲಿ ಕಾಟ ತಿನ್ನಬೇಕು ಅಂತಿದ್ರೆ ಇದು ನನ್ನ ಮಲತಾಯಿ ಗೊಂಬೆ, ಆ ಗೊಂಬೆ ಒಳಗೆ ಭಗವಂತನೇ ಇದ್ದು ಕಾಟ ಕೊಡ್ತಾ ಇದ್ದಾನೆ. ನಾನ ಮಲತಾಯಿಯಿಂದ ದೂರ ಹೋದ್ರೆ ಇನ್ನೊಬ್ಬರಲ್ಲಿ ನಿಂತು ಕಾಟ ಕೊಡಿಸ್ತಾನೋ ಆತ? ನಾನು ಸರಿ ಮಾಡ್ಕೋಬೇಕಾಗಿದ್ದು ಮಲತಾಯಿಯನ್ನಲ್ಲ, ನನ್ನ ಪ್ರಾರಬ್ಧವನ್ನು ಸರಿ ಮಾಡಿಕೊಂಡ್ರೆ ಯಾರೂ ನನ್ನ ಕಾಟ ಕೊಡಲ್ಲ. ನಂದೇ ಪ್ರಾರಬ್ಧ ಕರ್ಮ ಕೂತಿದೆ, ಆದ್ರಿಂದ ಆಕಿದೇನು ತಪ್ಪಿಲ್ಲ. ಆಕೆ ಇಲ್ಲದಿದ್ರೂ ಇನ್ನೊಬ್ಬರು ಒಳ್ಳೆಯವರು ಅಂತ ನೀವು ಕರ್ಕೊಂಡು ಬಂದ್ರು, ಅವರೂ ಕಾಟ ಕೊಡ್ತಾರೆ ನನಗೆ, ನನಗೆ ಕಾಟ ತಿನ್ನಬೇಕು ಅಂತಿದ್ದಾಗ ಸ್ವಾಮಿಯೇ ಕೊಡಿಸ್ತಾನಲ್ಲಿ. ಈ ಒಂದು ಅರ್ಥ ಚೆನ್ನಾಗಿ ನಮ್ಮ ತಲೆಗೆ ಬಂದ್ರೆ ಬಿಪಿ ಟ್ಯಾಬ್ಲೆಟ್ಸ್ ಎಲ್ಲ ಅರ್ಧ ಕಮ್ಮಿ ಆಗುತ್ತೆ. ಯಾಕೆ ನಾವು ಎದುರಿಗಿರುವ ಇವನೇ ಕಾಟ ಕೊಡ್ತಾನೆ, ಇವನೇ ತೊಂದರೆ ಕೊಡ್ತಾನಂತ ವ್ಯಕ್ತಿಗಳ ಮೇಲೆ ಹೋಗ್ತಾ ಇರ್ತೀವಿ, ಬುಡವೇ ನೋಡಲ್ಲ. ಯಾಕಂದ್ರೆ ಆ ವ್ಯಕ್ತಿ ತಪ್ಪವನಾಗಿರಬಹುದು, ಕೆಟ್ಟವನಾಗಿರಬಹುದು, ಇಲ್ಲ ಅಂದಿಲ್ಲ. ಅಂಥವನನ್ನ ಸ್ವಾಮಿ ನಮಗೆ ಕಟ್ಟಿದ್ದಾನೆ, ನಮ್ದೇ ಏನೋ ಬುಡ ಕೂತಿದೆ ಅಂತ ಅರ್ಥ, ಇಲ್ಲದಿದ್ರೆ ಕಟ್ಟಲ್ಲ. ಒಂದು ವೇಳೆ ಬುಡ ಕ್ಲೀನ್ ಆಯಿತಾ ಪಾಪವೆಲ್ಲ, ಆ ವ್ಯಕ್ತಿಯನ್ನ ಸರಿಸ್ತಾನೆ ಅಥವಾ ವ್ಯಕ್ತಿಯನ್ನ ಮಾರ್ಪಡಿಸ್ತಾನೆ ಎಂದು ಏನೋ ಒಂದು ಭಗವಂತ ಮಾಡಿಯೇ ಮಾಡ್ತಾನೆ. ಆ ರೀತಿಯಲ್ಲಿ ಅವರು ಹೇಳಿ ಕೊನೆಗೆ ಮಲತಾಯಿ ಹೋದ್ಲು, ಇಡೀ ಮನೆಯ ಹಗ್ಗ ಇವರ ಕೈ ಬಂತು, ಲಗಾಮ್ ಇವರ ಕೈ ಬಂತು. ನೋಡಿದ್ರು ಅರ್ಧ ಊರು ಜನಗಳೆಲ್ಲ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ರು ಎಲ್ಲ ಸೈಟ್ಗಳೆಲ್ಲ. ಇವರ ಕೈಗೆ ಬರ್ಲಿಕ್ಕೆ ಮೊದಲು ಇವರು ಪಾಪ ಕೆಲಸದವರಂತ ಇದ್ರಲ್ಲ, ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಇವರ ಕೈಗೆ ಬಂದು ಕೂಡಲೇ ಎಲ್ಲಿ ಮತ್ತು ಕೊಡಬೇಕು ಅಂತ ಹೇಳುತ್ತಾರೋ ಅಂತ ಮುಖ ತಿರುಗಿಸ್ಕೊಂಡು ತಿರುಗ್ತಾ ಇದ್ರು. ಅವ ನೋಡಿ ಅವರೇ ಎಲ್ಲರ ಮನೆಗಳಿಗೆ ಹೋಗಿ ಹಾಗೆ ತಿರುಗಬೇಡಿ, ಇದ್ದೀರಲ್ಲ ನಮ್ದೇ ಗೊತ್ತು ಅಂದೇಳಿ ಪತ್ರ ಎಲ್ಲರಿಗೂ ಬರೆದುಕೊಟ್ಟು ದಾನ ಕೊಟ್ಬಿಟ್ರು. ಇಡೀ ಊರು ಊರು ದಾನ ಕೊಟ್ಬಿಟ್ರು. ಆದ್ಮೇಲೆ ಬಂಗಾರ ಎಲ್ಲ ದಾನ ಕೊಟ್ರು, ಬೆಳ್ಳಿ ದಾನ ಕೊಟ್ರು, ಮನೆ ಮೇಲೆ ಚಿಲ್ಲರೆ ಹಾಕಿ ತುಳಸಿ ಹಾಕಿ ಬ್ರಾಹ್ಮಣರಿಗೆ ದಾನ ಕೊಟ್ರು. ತಮ್ಮ ಊರಲ್ಲೇ ತಮಗಿರ್ಲಿಕ್ಕೆ ಜಾಗ ಇಲ್ಲ. ಮತ್ತೇನು ಅಂದ್ರೆ ನಾನು ಇಷ್ಟು ಬದುಕಿದ್ಯಾಕೆ ಅಂದ್ರೆ ಭಗವಂತನ ಚಿಂತನೆ ಮಾಡಿ ಬದುಕಲಿಕ್ಕೆ ನಾನು ವಿಶೇಷವಾಗಿ ನನ್ನ ಗುರುಗಳನ್ನು ಪಡಿಬೇಕು, ಈ ಜನ್ಮದಲ್ಲಿ ಒಬ್ಬ ಗುರುಗಳೇ ಬೇಕು ಅಂತ ಗುರುಗಳನ್ನು ಹುಡುಕ್ತಾ ಕಾಶಿವರಿಗೆ ಪ್ರಯಾಣ ಮಾಡಿದ್ರು. ಅದೆಂಥ ಚೇತನ. ವಿಷ್ಣುತೀರ್ಥರು ಹೇಳ್ತಾರೆ, ಮನುಷ್ಯ ನೀ ಮನುಷ್ಯನ, ಹೌದು ನೀ ಮನುಷ್ಯ ಅಂತ ನಾನು ಕರೀಬೇಕಾದ್ರೆ ನಿನ್ನಲ್ಲಿ ಒಂದು ಗುಣ ಇರಬೇಕು. ಏನು? ನಿನಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುವ ಒಬ್ಬ ಗುರುಗಳನ್ನು ಪಡೆದೀಯ? ಇಲ್ಲ ಅಂತೀಯ, ನೀ ಮನುಷ್ಯ ಅಲ್ಲ, ಜಸ್ಟ್ ಡಿಸ್ಕಾರ್ಡ್. ಆತರ ಹೇಳಿಬಿಡ್ತಾರೆ. ಅವರು ಹೊರಟರು ಹೇಗೆ? ಬರಿಗಾಲಿಂದ ಕಾಶಿ ಪ್ರಯಾಣ, ಉಟ್ಟ ಬಟ್ಟೆ ಮೇಲೆ, ಪಾತ್ರೆ ಇಲ್ಲ, ಪಡುಗೆ ಇಲ್ಲ, ಏನೂ ಇಲ್ಲ, ದೇವರ ಪೆಟ್ಟಿಗೆ ಅಲ್ಲೇ ಇಲ್ಲ. ಮತ್ತೆ ಅಂದ್ರೆ ಸಾಲಿಗ್ರಾಮ ಶಿಖಾದಲ್ಲಿ ಕಟ್ಕೊಂಡು ಹೋದರು. ದೇವರ ಪೆಟ್ಟಿಗೆ ಇಟ್ಕೊಂಡ್ರೆ ಅದರ ಮೇಲೆ ಇರುತ್ತೆ ಯಾವ ಕಳ್ಳ ಬರ್ತಾನೋ ಏನೋ ಅಂತೇಳಿ. ಸಾಲಿಗ್ರಾಮ ಶಿಖಾದಲ್ಲಿ ಕಟ್ಕೊಂಡಿರೋದು, ಕೈಯೇ ಪಾತ್ರೆ, ದೇವರಿಗೆ ಅರ್ಘ್ಯ, ದೇವರಿಗೆ ಪೂಜಾ ಅಷ್ಟೇ, ಅದರಲ್ಲೇ ಮಾಡ್ತಾ ಇದ್ರು. ಊಟಕ್ಕೆ ಹೇಗೆ ಅಂತ ಹೇಳಿದ್ರೆ, ಬ್ರಾಹ್ಮಣರ ಮನೆ ಮುಂದೆ ಹೋಗ್ಬೇಕು, ಕೈ ಚಾಚಬೇಕು, ಕೈ ತುಂಬಾ ಅವ್ರು ಏನ್ ಹಾಕ್ತಾರೆ ತಿನ್ಬೇಕು. ಅಕ್ಕಿ ಹಾಕಿದ್ರೆ ಅಕ್ಕಿ ತಿಂದಿರ್ತಾ ಇದ್ರು, ಹಿಟ್ಟು ಹಾಕಿದ್ರೆ ಹಿಟ್ಟು, ಅನ್ನ ಹಾಕಿದ್ರೆ ಅನ್ನ, ಏನ್ ಹಾಕಿದ್ರೆ ಅದು ತಗೊಂಡು ಹೋಗ್ಬೇಕು. ಇಂಥ ನಿಯಮದಿಂದ ಹಾಕಿಲ್ಲ, ಉಪವಾಸವೇ ಹೋಗ್ಬೇಕು. ಇಂಥ ಶುಕಾಚಾರ್ಯರೇನು ಪಾಲನೆ ಮಾಡಿದ್ರು ನಿಯಮ, ಅಂಥ ನಿಯಮ ಪಾಲನೆ ಮಾಡುತ್ತಾ ಕಾಶಿ ಪರ್ಯಂತ ಹೋಗುವಾಗ ಒಂದು ಕಾಡಿನ ರಸ್ತೆ, ಒಬ್ಬರೇ ಹೋಗ್ತಾ ಇದ್ದಾರೆ, ಹೋಗ್ತಾ ಇದ್ರೆ ಹಾವು ಕಚ್ಚಿಬಿಟ್ಟಿದೆ. ಹಾವು ಕಚ್ಚಿದೆ, ಗೊತ್ತಾಗ್ತಾ ಇದೆ, ಬಾಯಿಯಲ್ಲಿ ನೊರೆ ಬರ್ತಾ ಇದೆ, ಇನ್ನು ಬಿದ್ದೋಗ್ತಾ ಇದ್ದಾರೆ. ಆಗ್ಲೂ ಇದೇ ಮಂತ್ರ, ಸರಕ್ಷಿತ ರಕ್ಷತೆಯೋ ಹಿ ಗರ್ಭೆ, ಇದನ್ನೇ ಇಟ್ಟುಕೊಂಡು ಹೋಗಿದ್ರು. ಸರಿಯಾದ ಹೊತ್ತಿಗೆ ಅಲ್ಲಿ ಯಾರೋ ವೈದ್ಯ ಬಂದ, ರಕ್ಷಣೆ ಮಾಡಿದ. ಇವರದೆಲ್ಲ ಕೇಳಿ ಪ್ರಶ್ನೆ ಮಾಡಿದ, ಈಗ ಹೇಳಿ ನಿಮ್ಮನ್ನ ರಕ್ಷಣೆ ಮಾಡಿದ ನಿಮ್ ದೇವರು ನಾನು. ಅವಾಗ ಅವ್ರು ಕೇಳಿದ್ರಂತೆ, ಚರಿತ್ರೆಯಲ್ಲಿ ಬರುತ್ತೆ, ನೀವು ನಿತ್ಯ ಇಲ್ಲಿ ಬರ್ತಾ ಇರ್ತೀರಾ? ನಾನು ಇಲ್ಲಿ ಬರೋದೇ ಇಲ್ಲ, ಫಸ್ಟ್ ಟೈಮ್ ಹಾದಿ ತಪ್ಪಿ ಬಂದೆ ನಾನು, ನಮ್ಮ ಹಾದಿ ಆಚೆ. ನಿಮ್ಮ ಹಾದಿ ತಪ್ಪಿಸಿದ್ದು ನಮ್ಮ ಸ್ವಾಮಿ, ನಿಮ್ಮ ಹಾದಿ ತಪ್ಪಿಸಿದ್ದು ನಮ್ಮ ಸ್ವಾಮಿ, ಕರ್ಕೊಂಡು ಬಂದು ರಕ್ಷಣೆ ಮಾಡಿಸಿದ ನಮ್ಮ ಸ್ವಾಮಿ, ಆದ್ದರಿಂದ ಅವನಿದ್ದಷ್ಟು ಕಾಲ ನನಗೇನು ಹೆದರಿಕೆ ಇಲ್ಲ. ಇಂಥ ದೀಕ್ಷೆಯಿಂದ ಹೋದಂಥ ಮಹಾನುಭಾವರು ಕಾಶಿಗೆ ಹೋಗಿ ಅಲ್ಲಿ ಮಲಗ್ತಾರೆ ಅಂದ್ರೆ, ಗುರುಗಳನ್ನು ಪಡೀಲಿಕ್ಕೆ ಕಾಶಿಗೆ ಹೋದ ಪುಣ್ಯ ಬೇಕಾಗಿತ್ತು. ಮಲಗಿದ ಮೇಲೆ ಸ್ವಪ್ನ, ನಿಮ್ಮ ಗುರುಗಳು ನಿಮ್ಮ ಪಕ್ಕ ಊರಲ್ಲೇ ಇದ್ದಾರೆ. ಮತ್ತಾ ತಿರುಗಿ ಬಂದರು, ಆದೋನಿ ಪಕ್ಕದಲ್ಲಿ ಹತ್ತಿ ಬೆಳೆಗಲ್ಲು ಅಂತಿದೆ. ನೀವು ಆದೋನಿ ಅಂದ್ರೆ ಸಾಮಾನ್ಯ ಸ್ಥಳ ಅಲ್ಲ, ವಿಜಯರಾಯರು ಓಡಾಡಿದ ಜಾಗ, ರಾಘವೇಂದ್ರ ಸ್ವಾಮಿಗಳು ಓಡಾಡಿದ ಜಾಗ, ದಿವಾನ್ ವೆಂಕಣ್ಣವರು ಅನುಗ್ರಹ ಮಾಡಿದ ಜಾಗ ಅದು. ವಿಜಯರಾಯರು ಗೋಪಾಲದಾಸರಿಗೆ ಅಂಕಿತ ಕೊಟ್ಟಂತಹ ಪ್ರಾಣದೇವರ ಗುಡಿ ಇದೆ, ಮಂಗರಾಯನ ಗುಡಿ ಅಂತಿದೆ. ಹಾಗೆ ವಿಜಯರಾಯರ ಕಟ್ಟಿ ಅಂತಿದೆ, ಅಲ್ಲಿ ವೇಣುಗೋಪಾಲದಾಸರಿಗೆ ಅಂಕಿತ ಕೊಟ್ಟಂತ ಜಾಗ ಇದು. ಅಪರೂಪವಾಗಿರತಕ್ಕಂಥ ಜಾಗ ಆದೋನಿ. ಅದರ ಪಕ್ಕದಲ್ಲಿ ಹತ್ತಿ ಬೆಳೆಗಳಂತಿದೆ. ಆ ಹತ್ತಿ ಬೆಳೆಗಳಂತಹದ್ದು ಅಂದ್ರೆ ಪಾಂಡವರು ಬಂದ ಜಾಗ. ಅಲ್ಲಿ ನೀರೇ ಇಲ್ಲದೆ ಒಬ್ಬ ಗರ್ಭಿಣಿ ಸ್ತ್ರೀ ಒದ್ದಾಡತಾ ಇದ್ರೆ, ಅವಾಗ ಭೀಮಸೇನ ದೇವರು ಗದಾಪ್ರಹಾರ ಮಾಡಿದರೆ ಒಳಗಿಂದ ನೀರು ಬರಲಿಕ್ಕೆ ಶುರು ಆಯಿತು. ಆ ಗದೆಯ ಆಕಾರದಲ್ಲಿ ಕೊಳ, ಒಳಗೆ ನೀರು ಬರ್ತಾ ಇರುತ್ತೆ, ಇಡೀ ಊರು ಒಣಗೋಗಿರುತ್ತೆ, ಅದು ಮಾತ್ರ ನೀರಿರುತ್ತೆ. ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಪ್ರಾಣದೇವರನ್ನ ಪ್ರತಿಷ್ಠಾ ಮಾಡಿ, ಅರಳಿ ಮರ ಇದೆ, ಆ ಕಟ್ಟೆ ಇದೆ, ಅಲ್ಲಿ ಚಾತುರ್ಮಾಸ್ಯಕ್ಕೆ ಕೂತಂತಹ ಜಾಗ. ಅಲ್ಲಿ ಅರಳಿ ಕಟ್ಟೆ ನರಸಿಂಹಾಚಾರ್ಯ ಅಂತ ಗುರುಗಳು, ಅವರು ಅಲ್ಲಿದ್ದಾರೆ. ಇವರಿಗೆ ಸೂಚನೆ, ಅವರೇ ಗುರುಗಳು ಅಂತ ಸ್ವಪ್ನದಲ್ಲಿ ಅವರ ಹತ್ರ ಇವರು ಬರ್ತಾ ಇದ್ದಾರೆ. ಜನ್ಮದಲ್ಲಿ ಯಾರು ಯಾರ ಮುಖ ನೋಡಲಿಲ್ಲ. ಶಿಷ್ಯ ಬಂದು ದೂರದಲ್ಲಿ ನಿಂತಿದ್ದಾನೆ, ಗುರುಗಳು ಪಾಠ ಮಾಡ್ತಾ ಇದ್ದಾರೆ. ಎಲ್ಲ ಶಿಷ್ಯರಿಗೆ ತಲೆ ಎತ್ತಿ ನೋಡುತ್ತಾರೆ, ಶಿಷ್ಯ ಬಂದಿದ್ದಾನೆ. ಹೇಗೆ ಯಾರಪ್ಪ ನೀನು? ಶುರು ಆಗ್ಬೇಕಲ್ಲ, ಯಾಕೆ ಎಂದು ನೋಡಿದ್ದಿಲ್ಲ. ಇಷ್ಟೇ ಗುರುಗಳು ಹೇಳಿದ್ದು, ಬಾರಯ್ಯ ನಿನಗಾಗಿ ಕಾದಿದ್ದೇನೆ. ಶಾಕ್ ಅಂದ್ರೆ ಹೇಗಿರುತ್ತೆ ಅನುಭವ ಆಯ್ತು ಅವರಿಗೆ. ಓಹೋ, ಗುರುಗಳು ಸಾಮಾನ್ಯರಲ್ಲ ಅಂತ ಗೊತ್ತಾಯಿತು. ಶರಣಾಗತರಾದರು, ಒಳ್ಳೆ ಗುರುಗಳನ್ನು ಪಡೆದು. ಇಲ್ಲಿ ಯಾಕೆ ಹೇಳಿದೆ ಅಂದ್ರೆ, ಸರಕ್ಷಿತ ರಕ್ಷತ ಯೋಹಿ ಗರ್ಭೆ ಎಂಬ ಭಾಗವತದ ವಾಕ್ಯ ಒಬ್ಬ ವ್ಯಕ್ತಿಯ ಜೀವನವನ್ನು ಇಡೀ ಅವರಿಗೆ ಏನು ಒಳ್ಳೆ ದಿಕ್ಸೂಚಿಯಾಗಿ ನಡೆಸಿತು ಅಂದ್ರೆ, ಅನುಷ್ಠಾನಕ್ಕಿಡಬೇಕಾದ ಗ್ರಂಥ ಭಾಗವತ. ನಾವು ಕೇಳಿ ಬಿಡಲಿಕ್ಕೆ ನಾವು ಅದರಿಂದ ಆಗ್ಬಿಡುತ್ತೆ. ಅದಕ್ಕೆ ಭಾಗವತ ಭಾಗವತ ನಾವು ನಾವಾಗೆ ಉಳಿತಾ ಇದ್ದೀವಿ. ಸರಿ, ಇಷ್ಟೆಲ್ಲ ಹೇಳಿ ಅದರಲ್ಲೂ ಹೇಳುತ್ತಾರೆ, ಈ ಒಳಗೆ ಜೀವ ಇದ್ದಾನಲ್ಲ, ನೀವು ಯಾರಿಗಾಗಿ ಅಳತಾ ಇದ್ದೀರಿ? ಈ ಶರೀರಕ್ಕಾಗಿಯೋ? ಶರೀರ ಇಲ್ಲೇ ಇದೆ. ಇಲ್ಲ, ಒಳಗೆ ಜೀವ. ಜೀವನೆಂದಾದ್ರೂ ನೋಡಿದ್ದೀರಾ ಅಂತ ಕೇಳಿದ್ರು. ಜೀವನೆಂದಾದ್ರೂ ನೋಡಿದ್ದೀರಾ? ನೋಡ್ಲಿಲ್ಲ. ಒಂದು ವೇಳೆ ಜೀವ ಹೊರಗೆ ಬಂದ್ರೆ ನೀವು ಗುರ್ತೇ ಹಿಡಿಯಲ್ಲ, ಯಾರೋ ಇವ ಅಂತ ಹೇಳ್ತೀರಾ? ಇಲ್ಲ, ಮಾತಾಡಿದ್ದು ಜೀವ, ನೋಡಿದ್ದು ಜೀವ ಅಂತ ಹೇಳಿದರೆ ಅಲ್ಲಿ ಹೇಳ್ತಾರೆ, ಮುಖ್ಯೋಪ್ಯತ್ರ ಮಹಾನಸು, ಮಾತಾಡತಾ ಇರೋದೆಲ್ಲ ಈ ಮಾತುಗಳು ನುಡಿಸ್ತಾ ಇರೋದು ವಾಯುದೇವರು. ಜೀವ ಒಳಗೆ ಕೂತಿರ್ತಾನೆ. ಈ ಮಾತುಗಳೆಲ್ಲ ವಾಯುದೇವರಿಂದ ಬರ್ತಾ ಇದೆ. ಅದರಿಂದ ಯಾರ ಮೇಲೆ ಅಭಿಮಾನ ಇಡಬೇಕೋ ಅದು ಇಟ್ಟಿಲ್ಲ. ಶರೀರವನ್ನೇ ನೋಡಿ ಅದನ್ನೇ ಜೀವ ಅಂತ ತಿಳ್ಕೊಂಡು ಇಷ್ಟು ಕಾಲ ಭ್ರಾಂತಿಯಲ್ಲಿದ್ದೀರಾ, ಬಿಡಬೇಕಾಗಿದ್ದು ಹೋಗಬೇಕಾಗಿದೆ ಅಂತ ಅದರಲ್ಲೂ ಮತ್ತೊಂದು ಕಥೆ ಹೇಳ್ತಾರೆ. ಎರಡು ಪಕ್ಷಿಗಳು, ಒಂದು ಬಲೆಯಲ್ಲಿ ಬಿದ್ದಿದೆ, ಇನ್ನೊಂದು ಅಳತಾ ಕೂದಿದೆ. ಬಂದ ಬೇಟೆಗಾರ ಹೊಡೆದ. ಸತ್ತವರಿಗಾಗಿ ಅಳತಾ ಇದ್ದರೆ ನಾವು ಸಾಯಬೇಕಾದ ಪರಿಸ್ಥಿತಿ. ಅಲ್ಲಿ ಹೇಳ್ತಾರೆ ಸತ್ತಾಗ ಎಂಥವರಿಗೂ ಕೂಡ ಚೂರು ಕಣ್ಣಲ್ಲಿ ನೀರು ಬರುವುದು ಸಹಜ. ಆದರೆ ಅದೇ ದುಃಖದಲ್ಲೇ ಇದ್ದು ಬಿಟ್ರೆ ನಮ್ಮ ಜೀವನ ಹಾಳಾಗುತ್ತೆ. ಯಾರಾದರೆ ಆ ರೀತಿಯಾಗಿ ದುಃಖದಲ್ಲಿರ್ತಾರ ಅಂಥದನ್ನ ಸರಿ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಜಯನ ಮಾತನ್ನ ಕೇಳಿ ಅದ್ಭುತವಾಗಿ, ಅಂದ್ರೆ ಹಿರಣ್ಯಕಶಿಪುವಿನ ಒಳಗಿರುವಂತಹ ಜಯನ ಮಾತನ್ನ ಕೇಳಿ ದಿತೀ ದೇವಿ ದಿತಿಹಿ ಆಕರ್ಣ್ಯ ಸಷ್ಣುಷ ಪುತ್ರಶೋಕಂ ಕ್ಷಣಾತ್ಯಕ್ತ್ವ ತತ್ವೇ ಚಿತ್ತಮಧಾರಯತು. ಒಂದು ಕ್ಷಣದಲ್ಲಿ ಪುತ್ರಶೋಕವನ್ನು ಬಿಟ್ಟು ಭಗವಂತನಲ್ಲಿ ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದ್ದು. ಅದನ್ನು ಹೇಳ್ತಾರೆ ಅನುಷ್ಠಾನ, ಯಾರ ಬಾಯಿಯಿಂದ ಏನು ಮಾತು ಬರ್ತಾ ಇದೆ ಸ್ವಯಂ ಅವರಿಗೆ ಅನುಷ್ಠಾನಕ್ಕಿಲ್ಲದಿದ್ದರೆ ಅದು ಬರೀ ಟೇಪ್ ರಿಕಾರ್ಡರ್ ಥರ ಆಗಿಬಿಡುತ್ತೆ. ಅನುಷ್ಠಾನಕ್ಕಿತ್ತ ಆ ಮಾತು ಇನ್ನೊಬ್ಬರಲ್ಲಿ ಚೆನ್ನಾಗಿ ಗುರಿ ಮುಟ್ಟಿದಂತೆ ಹೊಡೆಯುತ್ತೆ. ಇಷ್ಟಕ್ಕೆ ಮುಂಚೆ ಯಾವ ವ್ಯಕ್ತಿಗಳನ್ನು ಕುರಿತು ಹೇಳ್ತಾ ಇದ್ರು ವಿಜ್ಞಾನಿಗಳು, ಅವರ ಕುರಿತು ಇಲ್ಲಿ ಹೇಳಬೇಕು ನಾನು. ಅನುಷ್ಠಾನ ಕೆಟ್ಟ ವ್ಯಕ್ತಿಗಳು ಅಂದ್ರೆ ಅವರು ನಿಜವಾಗಿ ನನಗೆ ಅನುಭವ ಬಂದದ್ದು ನಾ ಹೇಳಬೇಕಲ್ಲ, ಇನ್ನೊಬ್ರು ಹೇಳಿದ್ ಕೇಳಿ ಹೇಳೋದಲ್ಲ. ಭಾಗವತ ಆಯಿತು ಒಂದು ವಾರ, ಯಾರೋ ಸ್ವಾಮಿಗಳ ಹತ್ರ ಬಂದು ಕರೆದ್ರು, ಸ್ವಾಮಿ ನಮಗೆ ಭಾಗವತ ಹೇಳಿಸ್ಬೇಕು. ಯಾರನ್ನು ಹೇಳಿದ್ರು? ನೀವು ಯಾರು ಹೇಳಿದ್ರೆ ಅಲ್ಲ, ನಮ್ಮ ಶ್ರೀನಿವಾಚಾರ್ಯ ಇದ್ದಾರೆ, ಪಕ್ಕದಲ್ಲೇ ಇದ್ದಾರೆ, ಅಲ್ಲೇ ಇದ್ದೆ ನಾನು ಪಕ್ಕದಲ್ಲೇ. ಆಚಾರ್ಯ ಸರ್ ಹೇಳಿಸಿದೆ. ಒಂದು ವಾರ ಪಕ್ಕದಲ್ಲಿ ಬಂದು ಕೂತು ಸದಾ ಕೇಳಿ ಹೋಗ್ತಾ ಇದ್ರು. ಕೊನೆಯ ದಿವಸ ಮಂಗಳ, ಅವತ್ತಿನ ದಿವಸ ಅಲ್ಲಿ ಮಠದಲ್ಲಿ ಪರಂಪರೆ ಗುರುಗಳ ಆರಾಧನೆ ಒಂದು. ಅಲಂಕಾರಕ್ಕೆ ಹೇಳಿದ್ದಾರೆ ನನಗೆ, ಅಲಂಕಾರ ಬ್ರಾಹ್ಮಣರು ನಾಲ್ಕು ಜನ ಬಂದು ಸ್ನಾನ ಮಾಡಿ ಕೂತಾಯಿತು, ಸ್ವಾಮಿಗಳು ಪೂಜಾ ಕಾಲಕ್ಕೆ ಹೇಳಿದ್ದು ಎಲ್ಲ ಆಯಿತು, ಸ್ವಾಮಿಗಳು ನಿಲ್ಲಿಸಬೇಡಿ ಕೊನೆವರೆಗೂ ಹೇಳಿ ಅಂದ್ರು. ಹೇಳ್ತಾ ಇದ್ದೆ ಎಲ್ಲ ಆಯಿತು, ಅವರೆಲ್ಲ ಕಾದಿದ್ದಾರೆ, ನಾನು ಮುಗಿಸಿ ಮಂತ್ರಾಷ್ಟ ಅಷ್ಟೊಳಕ್ಕೆ ಕೊಟ್ಟು ಬರಬೇಕಲ್ಲ. ಬಂದು ಸ್ವಾಮಿಗಳ ಹತ್ರ ಬಂದೆ, ಸ್ವಾಮಿಗಳು ಕಾದಿದ್ದಾರೆ ನಿಂತಿದ್ದಾರೆ. ಸ್ವಾಮಿ ನಾನು ಈಗ ಸ್ನಾನ ಮಾಡ್ಕೊಂಡು ಬರ್ತೇನೆ ಅಂದೆ. ಸ್ನಾನ ಯಾಕೆ, ಹಾಗೆ ಬನ್ನಿ ಅಂದ್ರು. ಅದು ಮಾತಾಡೋದು ಬೇರೆ, ಭಾಗವತ ಹೇಳಿದ್ರೆ ಪವಿತ್ರ, ನಾವು ಪವಿತ್ರ ಆಗ್ತೀವಿ ಇವೆಲ್ಲ ಬೇರೆ. ಅಲ್ಲಿ ಅಲಂಕಾರಕ್ಕೆ ಗುರುಗಳು ಕೂಡಿಸಬೇಕು, ಗುರುಗಳು ಕೂಡಿಸಬೇಕು ಅಂದಾಗ ಒಬ್ಬ ವ್ಯಕ್ತಿ ಸ್ನಾನವಿಲ್ಲದೆ ಬಂದು ಕೂಡಬೇಕು ಅಂತ ಇಷ್ಟೊತ್ತಿಗೆ ಮಾಡಿದ್ದಿರಲ್ಲ, ಏನು ಭಾಗವತ ಹೇಳಿದ್ರೆ ಸ್ನಾನ ಅಲ್ವಾ ಅದು? ಇಲ್ಲ ಸ್ವಾಮಿ ಏನು ಮಾಡಲಿ, ಒದ್ದೆಯಾದರೂ ಮಾಡ್ಕೊಂಡು ಬರ್ತೇನೆ ಅಂತ ಹೇಳಿದರೆ ಅದಕ್ಕಂದ್ರು ನನಗದು ಬೇಕಾಗಿಲ್ಲ, ಹೀಗೆ ಬಂದು ಕೂತ್ರೆ ನನಗೆ ಇಷ್ಟ, ನಿಮ್ಮ ತೃಪ್ತಿಗಾಗಿ ನೀವು ಒದ್ದೆ ಮಾಡ್ಕೊಂಡು ಬನ್ನಿ ಅಂದು. ಹಾಗೂ ಬೀಳಲಿಲ್ಲ, ಇದೇ ಪಂಚೆ ಮೇಲೆ ತೀರ್ಥ ಕೊಟ್ಟು ಹೋಗಿ ಅಂತ ಹೇಳಿದರು. ಅನುಷ್ಠಾನ ಹೇಗಿರುತ್ತೆ, ಬಹಳ ದೊಡ್ಡವರು. ಆ ರೀತಿಯಲ್ಲಿ ಹಿರಣ್ಯಕಶಿಪು ಚೆನ್ನಾಗಿ ತಿಳಿಸಿಕೊಟ್ಟ ಮೇಲೆ ಮತ್ತು ದೈತ್ಯನ ಪ್ರಭಾವ ಶುರುವಾಯಿತು. ಒಂದು ಕಡೆ ಸ್ವೀಟ್ ಪರ್ಸನಾಲಿಟಿ ಅಂತ ಹೇಳ್ತೀವಲ್ಲ ಆ ಥರ, ಅವಾಗೆ ತಾನು ಒಳ್ಳೆ ತಪಸ್ಸನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ತಲೆಯಲ್ಲಿ ಇಡೀ ಜಗತ್ತನ್ನು ಗೆಲ್ಲಬೇಕು, ಎಲ್ಲ ನಂದಾಗಬೇಕು. ನಾವು ಹುಟ್ಟಿದ ಕೂಡಲೇ ಹಿರಣ್ಯಕಶಿಪು ನಮ್ಮಲ್ಲಿ ಹೋಗ್ಬಿಡ್ತಾನೆ. ಒಳ್ಳೆ ಓದಬೇಕು, ಲೌಕಿಕದ್ದು ಈ ಜಗತ್ತೆಲ್ಲ ನೋಡಬೇಕು, ಅದರಲ್ಲಿ ಏನೋ ಕಟ್ಟಬೇಕು ಏನೋ ಮಾಡಬೇಕು ಅಂತ ಅವರೇ ಹಿರಣ್ಯಕಶಿಪು, ಇನ್ಯಾರಿಲ್ಲ. ನಮ್ಮೊಳಗೆ ಕೂತಿರ್ತಾನೆ, ದೇವರ ಕಡೆ ಹೋಗದೆ ಲೌಕಿಕದ ಕಡೆ ಹೋಗುವಂತೆ ಮಾಡುವುದೇ ಹಿರಣ್ಯಕಶಿಪು. ಅವನು ಎಲ್ಲೋ ಬಹಳ ಇಂಟೆಲಿಜೆಂಟ್ ಅವನು. ಅವನೇನ್ ಮಾಡ್ತಾನೆ ಅಂದ್ರೆ ಲೌಕಿಕರಲ್ಲೇ ಹಿರಣ್ಯಕಶಿಪು ಇರ್ತಾನೆ ಅಂತ ನನ್ನ ಸ್ಟೇಟ್ಮೆಂಟ್ ಅಲ್ಲ ಅದು. ಏನು ಬರೇ ಮನೆ ಮಠ ಕಟ್ಟೋದು ಅಂತಲ್ಲ, ವೈದಿಕದಲ್ಲಿ ಬಂದ ಮೇಲೂ ಹಿರಣ್ಯಕಶಿಪು ಹೋಗ್ತಾನೆ. ವೈದಿಕದಲ್ಲಿ ಬಂದ ಮೇಲೆ ವೈದಿಕದಲ್ಲಿ ಲೌಕಿಕ ಶುರುವಾಗುತ್ತೆ. ಲೌಕಿಕದಲ್ಲಿ ಲೌಕಿಕ ಬಹಳ ಸುಲಭ ಚೆನ್ನಾಗಿರುತ್ತೆ ಅದು ನೋಡ್ಲಿಕ್ಕಾದರೂ, ವೈದಿಕದಲ್ಲಿ ಲೌಕಿಕ ಶುರುವಾದರೆ ಅದರಷ್ಟು ಭೀಕರ ಇನ್ಯಾವುದಿಲ್ಲ. ಅಲ್ಲಿ ಹಿರಣ್ಯಕಶಿಪು ತಾಂಡವ ಬಹಳ ಇರುತ್ತಲ್ಲಿ, ಮನೆ ಮಠಗಳಲ್ಲಿ ಹಿರಣ್ಯಕಶಿಪು ಬಹಳ ತಾಂಡವ ಆಡ್ತಾ ಇರ್ತಾನೆ. ಹೆಸರಿಗೇನೋ ವೈದಿಕ, ನಡೆಯೋದೇ ಶುದ್ಧ ಲೌಕಿಕ ಆಗ್ತಾ ಇರುತ್ತೆ. ದೇವರು ದೂರ ಉಳಿದು ಬಿಟ್ಟಿರುತ್ತಾರೆ. ಅದರಿಂದ ಹೊರಟ, ತಪಸ್ಸನ್ನ ಮಾಡಲಿಕ್ಕೆ ಶುರು ಮಾಡುತ್ತಾ ಇದ್ದಾನೆ. ತಪಸ್ಸು ಮಾಡೋ ಕಾಲಕ್ಕೆ ಹೇಗಿದ್ದವ ಅದನ್ನು ಪರಿಚಯ ಮಾಡಿಕೊಡ್ತಾರೆ. ಒಂದು ಕಾಲಿನ ಹೆಬ್ಬೆರಣಿನ ಮೇಲೆ ನಿಂತಿದ್ದಾನೆ. ಪಾದಾಂಗುಷ್ಠಾಶ್ವತಾಬನಿಹಿ ಊರ್ಧ್ವಬಾಹು ನಭೋದೃಷ್ಟಿ, ಎರಡೂ ಕಣ್ಣು ಮೇಲಕ್ಕೆ ಇಟ್ಟಿದ್ದಾನೆ, ನೋಡತಾ ಇದ್ದಾನೆ. ಎರಡೂ ಕೈ ಮೇಲಕ್ಕೆ ಇಟ್ಟಿದ್ದಾನೆ, ಕಾಲಿನ ಹೆಬ್ಬೆರಡಿನ ಮೇಲೆ ನಿಂತಿದ್ದಾನೆ. ಅದು ಎಷ್ಟು ಕಾಲ ನಿಲ್ಲಿಕ್ಕಾಗುತ್ತೆ ನೋಡಬೇಕಾದ್ರೆ, ಸಾಧ್ಯ ಇಲ್ಲ. ಒಂದು ಕ್ಷಣ ನಿಂತರೆ ಕಾಲು ನೋವಾಗ್ಬಿಡುತ್ತೆ, ಇಷ್ಟು ಭಾರ ಲೋಡ್ ತಡಿಬೇಕಾದ್ರೆ ಆ ಹೆಬ್ಬೆರಡಿನ ಮೇಲೆ. ಅದು ಇರಬೇಕಾದ್ರೆ ಕಾಲು ಕೈ ಇರಬೇಕು ಸೈಡಲ್ಲಿ ಬ್ಯಾಲೆನ್ಸ್ ಮಾಡಲಿಕ್ಕೆ. ಕಣ್ಣು ನೋಡ್ತಾ ಇರಬೇಕು, ಕಣ್ಣು ಮೇಲಕ್ಕೆ ಇಟ್ಟು ಕೈ ಮೇಲಕ್ಕೆ ಇಟ್ಟು ನಿಲ್ಲಬೇಕಂದ್ರೆ ಇಂಪಾಸಿಬಲ್ ನಮ್ಮಂಥವರಿಗೆ. ಅಂಥದ್ದು 100 ವರ್ಷಗಳು ನಿಂತ ತಪಸ್ಸಿಗೆ, ಏಕಪ್ರಕಾರ ನಿಂತ, ಕದಲದೇ ನಿಂತ. ಅಂಥ ಅದ್ಭುತವಾಗಿರತಕ್ಕಂತಹ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಅವನ ತಪಸ್ಸಿಗೆ ಇಡೀ ಅವನ ಶರೀರವೆಲ್ಲ ಗೆದ್ದಲು ಹುಳ ತಿಂದು ಹೋಗ್ತಾ ಇದೆ, ಅಸ್ಥಿಗತ ಪ್ರಾಣನಾಗ್ತಾ ಇದ್ದಾನೆ. ಬ್ರಹ್ಮದೇವರಲ್ಲೇ ಮನಸ್ಸಿಟ್ಟಿದ್ದಾನೆ. ಅವನ ತಪಸ್ಸಿನಿಂದ ಇಡೀ ಲೋಕಗಳೆಲ್ಲ ಕಂಪಿಸಿ ಹೋಗ್ತಾ ಇವೆ. ಎಲ್ಲರಿಗೂ ಅವನ ಶರೀರದಿಂದ ಬಂದ ಧೂಮ ಅಗ್ನಿ ಎಲ್ಲರನ್ನ ಉರಿ ಹಾಕ್ತಾ ಇದೆ. ಅಂತಹ ಕಾಲಕ್ಕೆ ದೇವತೆಗಳೆಲ್ಲ ಬ್ರಹ್ಮದೇವರನ್ನ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ, ಸ್ವಾಮಿ ಇವನ ತಪಸ್ಸನ್ನ ಶಮನ ಮಾಡಿ, ಯಾರಿಗೂ ಬದುಕಲಿಕ್ಕೆ ಆಗ್ತಾ ಇಲ್ಲ. ಅವನ ಉದ್ದೇಶ ನಿಮಗೆ ಗೊತ್ತು, ಆದರೂ ಹೇಳ್ತಾ ಇದ್ದೇವೆ. ಏನೂ ಇಲ್ಲ, ಅವನ ತಲೆಯಲ್ಲಿ ಜಗತ್ತಿನಲ್ಲಿರೋದು ಎರಡೇ, ಜೀವ ಜಡ. ನೀವು ಜೀವರೇ, ಅವನು ಜೀವನೇ. ನೀವು ಸಾವನ್ನ ಗೆದ್ದಿದ್ದೀರಾ, ಅವನು ಸಾವನ್ನ ಗೆದ್ದು ಬಿಟ್ರೆ, ನಿಮಗಿಂತ ಚೂರು ತಪಸ್ಸು ಜಾಸ್ತಿ ಮಾಡಿದರೆ ನಿಮ್ಮ ಪದದಿಂದ ನಿಮ್ಮನ್ನ ಇಳಿಸಿ ಅವನು ಬರುತ್ತಾನಂತೆ. ನೋಡಿ ಎಂಥ ಇದು. ಅಷ್ಟೇ ಅಲ್ಲ, ಯಾಕೆ ಬ್ರಹ್ಮದೇವರ ಪದದಲ್ಲಿ ಕೂತ್ಕೊಂಡು ಏನ್ ಮಾಡ್ತೀಯ ಅಂದ್ರೆ, ಅವನ ತಲೆಯಲ್ಲಿ ಹೀಗಿದೆ, ಈ ಧಾತಾ ಯಥಾಪೂರ್ವಮ ಕಲ್ಪ ಇದು. ಯಾವ ಬ್ರಹ್ಮದೇವರು ಬಂದ್ರು ಓಲ್ಡ್ ಪ್ರಿಂಟೆ, ಯಾವುದು ಬ್ಲೂ ಪ್ರಿಂಟ್ ಅದೇ ತೆಗಿತಾರೆ. ಎಲ್ಲ ನಾನು ಹಾಗಲ್ಲ, ಅಯಥಾಪೂರ್ವಂ ವಿಧಾಸ್ಯೇಹಂ, ಇದು ಏ ಬೇರೆ ರೀತಿಯಲ್ಲಿ ಸೃಷ್ಟಿ ಮಾಡಿಬಿಡ್ತೇನೆ ಅಂತ ಈ ತರ ಎಲ್ಲ ಆಲೋಚನೆ ಇಟ್ಕೊಂಡಿದ್ದಾನೆ ಅಂದ್ರೆ ಬ್ರಹ್ಮದೇವರ ನಕ್ಕರಂತೆ. ಅಯೋಗ್ಯರಾದವರು ಯಾವ ಪದಕ್ಕೆ ಬರಬೇಕು ಅಂತಿದ್ರೆ, ಆ ಪದಕ್ಕೆ ಯೋಗ್ಯತೆ ಇಲ್ಲದಿದ್ರೆ ಕಲ್ಪ ಪರ್ಯಂತ ತಪಸ್ಸು ಮಾಡಿದ್ರೂ ಅವರು ಬರಲ್ಲಯ್ಯ. ಆದರೆ ನಾನು ಹೊರಡುತ್ತೇನೆ ಅಂತ ಬಂದು ಅವನಿಗೆ ಪ್ರೋಕ್ಷಣೆ ಮಾಡ್ತಾ ಇದ್ದಾರೆ. ವಜ್ರಕಾಯನಾಗಿ ಬರ್ತಾ ಇದ್ದಾನೆ, ನಮಸ್ಕಾರ ಮಾಡ್ತಾ ಇದ್ದಾನೆ, ಸ್ವಾಮಿ ನನ್ನ ಉದ್ಧಾರ ಮಾಡಿ. ಸರಿ ತಪಸ್ಸಿದ್ದೋಸೆ ಕಾಶ್ಯಪ, ನಿನ್ನ ತಪಸ್ಸು ಕೂತಿದೆ, ಫಲ ಕೇಳು. ಏನಿಲ್ಲ, ನನಗೆ ಸಾವು ಬರಬಾರದು. ನೋಡಿ, ನಾನೇ ದೇವರು ಅಂದುಕೊಂಡವರೆಲ್ಲ ಹೆದರೋದು ಸಾವಿಗೆ. ಯಾಕೆ, ಅವರಿಗೆ ಬೇರೆ ದೇವರಿರಲ್ಲ ಸಾವನ್ನು ಕಳೆಯಲಿಕ್ಕೆ. ಸಾವು ಬರುತ್ತೆ, ದೇವರಿಗೆ ಸಾವು ಬರುತ್ತೆ. ನೋಡಿ, ನಾನು ದೇವರು ಅಂದುಕೊಂಡು ದೇವರಿಗೆ ಸಾವು ಬರುತ್ತೆ. ಮೊನ್ನೆ ಯಾರೋ ದೇವರು ಹೋದರಲ್ಲ, ರಾಮ ಕೃಷ್ಣ ಎಂಬುದರ ಮುಂದೆ ಅದು ಸೇರಿಸ್ತಾ ಅವನ ಹೆಸರು ಅಲ್ಲ, ರಾಮ ಕೃಷ್ಣ ಏನೇನು ದೇವರ ಹೆಸರು ಬರುತ್ತೆ, ಎರಡೆರಡು ಅಲ್ಲ, ಸಾಯಿರಾಮ್ ಸಾಯಿರಾಮ್ ಅಲ್ವಾ. ಎಲ್ಲರೂ ಅವನ ಹಿಡಿದ 11ನೇ ಅವತಾರ ಅಂತ, ಅವನೊಂದು ಕಿರೀಟ ಕೋದಂಡ ಇಟ್ಟು ಫೋಟೋ ಹಾಕಿ ಎಲ್ಲ ಚಿಂತನೆ ಮಾಡ್ತಾ ಇದ್ರು. ಅಯ್ಯೋ, ಮಾಧ್ವರ್ಯ ತುಂಬಾ ಜನ ಇದ್ದಾರಲ್ಲಿ. ಅಲ್ವಾ, ಬರ್ತೇನೆ, ಅಲ್ಲಿಗೂ ಬರ್ತೇನೆ. ಇಂಥವನು ನೋಡಿ, ಎಲ್ಲರೂ ದೇವರುಗಳೇವರು, ಕೊನೆಗೆ ನರಳಿನಲ್ಲಿ ಸತ್ರು, ರೋಗದಿಂದ ಸತ್ರು. ಅದೇ ಕೇಳ್ತಾರೆ ಆಚಾರ್ಯ, ನೀನು ದೇವರಾದ್ರೆ ನಿಂಗೆ ಯಾಕೆ ರೋಗ ಬರುತ್ತೋ, ರೋಗ ಯಾಕೆ ಬಿಡಿಸಿಕೊಳ್ಳಿಕ್ಕಾಗಲ್ಲ. ಇನ್ನ ಆ ರೀತಿಯಲ್ಲಿ ಕೇಳಿಕೊಳ್ತಾ ಇದ್ದಾನೆ, ಸಾವಿಗೆ ಹೆದರುತ್ತಾ ಇದ್ದಾನೆ. ನನಗೆ ಸಾವು ಬರಬಾರದು, ಒಳಗೂ ಸಾವು ಬೇಡ, ಹೊರಗೂ ಸಾವು ಬೇಡ, ಮೇಲೂ ಬೇಡ, ಕಳಗೂ ಬೇಡ, ಇನ್ನೇನು ಬೇಕು, ಹಗಲೂ ಬೇಡ, ರಾತ್ರಿ ಬೇಡ, ನೀವು ಸೃಷ್ಟಿ ಮಾಡಿದ ಯಾರಿಂದಲೂ ಬೇಡ. ಇಷ್ಟು ಕೇಳಿದ್ರು ಇನ್ನೂ ಏನೋ ಒಳಗೆ ಡೌಟ್ ಇತ್ತು, ಎಲ್ಲಿ ಬರುತ್ತೇನೋ ಅಂತೇಳಿ ಕೊನೆ ಕೇಳಿದ. ವ್ಯಸುಭಿರುವ ಅಸುಮದ್ಭಿರುವ, ಪ್ರಾಣ ಇದ್ದದ್ರಿಂದ ಸಾವು ಬರಬಾರದು, ಪ್ರಾಣ ಇಲ್ಲದ್ರಿಂದ ಸಾವು ಬರಬಾರದು. ನೋಡಿ ನಕ್ಕರಂತೆ, ಸರಿಯಪ್ಪ ಸಾಕ, ಇನ್ನೇನಾದ್ರೂ ನೋಡಿದ, ಏನು ಹೊಳಿಲಿಲ್ಲ. ಸರಿ ಆಯ್ತು, ಸಾಕು, ಇಷ್ಟೇ ಸಾಕು. ಸರಿ, ನೀ ಇಷ್ಟು ಕಷ್ಟಪಟ್ಟು ತಪಸ್ಸು ಮಾಡಿ ಕೇಳಿದ್ದೇನು, ಸ್ವಲ್ಪ ವೆರೈಟಿ ಆಗಿ ಸಾಯ್ಬೇಕು ಅಂತಷ್ಟೆ. ಸಾವು ಈ ತರ ಬರಬಾರದು, ಎಲ್ಲರ ತರ ಬರಬಾರದು, ವೆರೈಟಿ ಆಗಿ ಹೋಗ್ಬೇಕು ಅಂತ ಹೇಳಿ ಅಷ್ಟೇ ತಾನೆ. ಕೊಡೋ ಸ್ವಾಮಿ ಇದ್ದಾನೆ, ನೀ ಏನು ಬೇಕಾದ್ರೂ, ನೀ ಚಾಪೆ ಕಡೆ ತೋರಿದ್ರೆ ರಂಗೋಳಿ ಕರೆಗೆ ತೋರು, ನಮ್ಮ ಸ್ವಾಮಿ ಇದ್ದಾನೆ, ಏನು ಅಡ್ಡಿ ಇಲ್ಲ ಅಂತ ಕೊಟ್ಟರು. ಬಂದ, ಎಲ್ಲರದ್ದು ಕದ್ದ, ಇಂದ್ರದೇವರನ್ನ ಹೊಡೆದು ಕಳಿಸಿದ, ಎಲ್ಲರನ್ನ ಹೊಡೆದು ಕಳಿಸಿದ, ಎಲ್ಲರದ್ದು ತಗೊಂಡ. ಅದಕ್ಕೆ ಇನ್ನೊಬ್ಬರ ಸೊತ್ತನ್ನ, ಮಠಗಳ ಸೊತ್ತನ್ನ, ಇನ್ನೊಬ್ಬರ ಸೊತ್ತನ್ನ ಕದಿಯುವಂತ ಬುದ್ಧಿ ಬಂತ, ಹಿರಣ್ಯಕಶು ಒಳಗಿದ್ದಾನೆ ಅಂತ ಅರ್ಥ. ಅಥವಾ ಎಲ್ಲರ ಸರಿ ಜಗಳಾಟ, ಏನೋ ಒಂದು ಮಾತಾಡೋದು, ಸ್ಟೇಟ್ಮೆಂಟ್ ಕೊಟ್ಬಿಡೋದು, ಜಗಳ ಆಡ್ತಾ ಇರೋದು, ಅದು ಹಿರಣ್ಯಾಕ್ಷ ಬಂದ ಅಂತ ಅರ್ಥ. ಹಿರಣ್ಯಾಕ್ಷ ಮನೆಮಠಗಳ ಮೇಲೆ ಬರಲಿಲ್ಲ, ಯುದ್ಧ ಪ್ರಿಯ, ಯಾವಾಗಲೂ ಯುದ್ಧ 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 ಅಂತಿರುತ್ತೆ. ಇದು ಹಿರಣ್ಯಕಶಿಪು ಹೊಡೆದು ಎಲ್ಲ ತಗೊಂಬೋದು, ಅವರೆಲ್ಲೋ ಇಲ್ಲ ಅಂತ ಹೇಳುತ್ತಾರೆ ಪುರಾಣಕಾರರು. ಅಲ್ಲಿ ಸತ್ತವರು ನಮ್ಮಲ್ಲೇ ಕೂತಿದ್ದಾರೆ, ಆ ಟೈಮಿಂಗ್ ಮೇಲಕ್ಕೆ ಬರುತ್ತಾರೆ, ಅವ್ರು ಕೆಲಸ ಮಾಡಿ ಹೋಗ್ತಾರೆ ಅಂತ. ಅಂಥ ಕಾಲಕ್ಕೆ ಆ ಹಿರಣ್ಯಕಶಿಪು ಎಲ್ಲರಿಗೂ ಒಳ್ಳೆ ಫೆಸಿಲಿಟೀಸ್ ಕೊಟ್ಟಂತೆ, ಚೆನ್ನಾಗಿ ಕೊಟ್ಟಂತೆ. ಯಾರು ಹಿರಣ್ಯಕಶಿಪುವೇ ದೇವರು ಅಂತ ಹೇಳ್ತಾರೋ ಅವರಿಗೆ ಅಕೃಷ್ಟ ಪಶ್ಚಾತಸ್ಯಾಸಿ ಸಪ್ತದ್ವೀಪವತಿ ಮಹಿ ಭೂಮಿ, ಅವನ ಕಾಲದಲ್ಲಿ ನಾನು ಹಿರಣ್ಯಕಶಿಪುವಿನ ಬಂಟ ಅಂತ ಹೇಳಿದುಕೊಳ್ಳೆ, ಭೂಮಿ ತಾನಾಗಿ ಬೆಳೆದು ಅವನ ಮನೆಗೆ ಕ್ವಿಂಟಾಲ್ ಅಕ್ಕಿ ಎಷ್ಟು ಬೇಕು ಅಷ್ಟಕ್ಕೆ ಅಕ್ಕಿ ತಂದು ಹಾಕಬೇಕು, ಇವನು ಹೋಗಿ ಮಾಡೋದೇನಿಲ್ಲ. ಸಮುದ್ರಕ್ಕೆ ಆರ್ಡರ್ ಹಾಕಿದರೆ ಸಮುದ್ರ ರಾಜ ಬಂದು ಅವನ ಮನೆಗೆ ರತ್ನಗಳು ತಂದು ಹಾಕಬೇಕು. ನನಗಿಷ್ಟು ಭೂಮಿಗೆ ಮಳೆ ಬೀಳಬೇಕು ಅಂದ್ರೆ ಆಕಾಶದಿಂದ ಅಷ್ಟೇ ನೀರು ಬೀಳಬೇಕು, ಅಷ್ಟು ಫೆಸಿಲಿಟಿ ಕೊಟ್ಟಿದ್ದ. ಅಂತಹ ಕಾಲಕ್ಕೆ ಇವರೆಲ್ಲ ಕನ್ವರ್ಟ್ ಆಗಿರ್ತಾರೆ. ಯಾರು ನಮಗೆ ಬೇಕಾದ್ರೂ ಸಿಕ್ಕರೆ ಸಾಕು, ಅದು ದೇವರಾದ್ರೇನು ದೇವ ಆದ್ರೇನು ಅಂತ ಇರ್ತಾರಲ್ಲ, ಅವರೆಲ್ಲರೂ ಕನ್ವರ್ಟ್ ಆಗಿಬಿಟ್ಟಿರ್ತಾರೆ. ನಾವು ಒಬ್ಬರ ಮನೆಗೆ ಹೋಗಿದ್ದೆ, ಕರೆದಿದ್ರು ಆಚಾರ ನಮ್ಮ ಮನೆಗೆ ಬನ್ನಿ, ಆಯ್ತಮ್ಮ ಬಂದೆ. ಹೋದ್ರೆ ಸ್ವಲ್ಪ ಆರತಿ ಮಾಡ್ತೀರಾ ನಮ್ಮ ದೇವರಿಗೆ, ತಪ್ಪೇನಿದೆ ಬರ್ತೀನಿ ಆರತಿ ಮಾಡಿ. ನೋಡಿದರೆ ಇಷ್ಟತ್ರ ಭೂತಾಕಾರದ ಫೋಟೋ, ಪಕ್ಕದಲ್ಲಿ ರಾಯರ ಫೋಟೋ, ರಾಯರ ಫೋಟೋ ಇಷ್ಟೋ ಚಿಕ್ಕದು ಅಂಗೈಯಷ್ಟು, ಅದು ಭೂತಾಕಾರದ ಫೋಟೋ. ನಾನು ನೋಡಿದ ಕೂಡಲೇ ಯಾಕಾದ್ರೂ ಬಂದಪ್ಪ ಅನ್ಕೊಂಡ್ಬಿಟ್ಟೆ, ಎರಡಕ್ಕೂ ಸೇರಿಸಿ ಆರತಿ ಮಾಡಬೇಕು. ನಾನಂದೆ ಇಲ್ಲಮ್ಮ ಸ್ವಲ್ಪ ನಾನು ಹೊರಗಿಂದ ಬಂದಿದ್ದೀನಲ್ಲ, ಆರತಿ ಮಾಡೋ ಸ್ಥಿತಿಯಲ್ಲಿ ನಾನಿಲ್ಲ, ನೀವೇ ಮಾಡಿಬಿಡಿ. ರಾಯರಿಗೆ ಚೂರು ಹೀಗೆ ತೋರಿಸಿ ಅಪಾದ ನೋಡಿ ಪರ್ಯಂತ ಅದರ ಆರತಿ. ನಾನಂದೆ ರಾಯರೆಲ್ಲ ಕೊಡ್ತಾರಲ್ಲ ಮತ್ತಿವ್ರೆ ಯಾಕೆ ಅಂತ ಕೇಳಿದ್ರೆ, ರಾಯರು ಯಾವಾಗ ಎಲ್ಲ ಕೊಡಲ್ಲ, ಇವರು ಯಾವಾಗ ಇನ್ಸ್ಟೆಂಟ್ ಏನಂದ್ಕೊಂಡು ಕೊಟ್ಬಿಡ್ತಾರೆ, ಅದಕ್ಕೆ ಇವ್ರು ಇಟ್ಕೊಂಡ್ವು. ಬಹಳ ಚೆನ್ನಾಗಿದೆ, ಬೇಕಾದ್ರೂ ಕೊಟ್ಟರೆ ಸಾಕು, ಅದು ದೆವ್ವ ಆದ್ರೂ ಕಾಲು ಹಿಡಿದು ಬಿಡ್ತೀವಿ ಎಂಬವರಿಗೆ ನಮ್ಮವರೇ ಮತ್ತು ಮಾಧ್ವರೇ ಪರಿಸ್ಥಿತಿ ಹಂಗಿದೆ. ಇನ್ನ ಆಂಧ್ರ ಕಡೆ ಒಬ್ಬನು ಬಿಡ್ತಾನೆ, ಸುಂದರ ಚೈತನ್ಯಾನಂದ ಅಂತ ಈ ಪ್ರವಚನ ಮಾಡ್ತಾ ಇರ್ತಾನೆ, ಅದ್ವೈತಿ ಮಾರೀಚನ ಅಪರಾವತಾರ. ಪಬ್ಲಿಕ್ ಆಗಿ ಸಭೆಯಲ್ಲಿ ಬೈತಾನೆ, ದ್ವೈತ ತಪ್ಪು, ದ್ವೈತವನ್ನ ಹೇಳೋರು ಪಶುಗಳು ಅಂತ ಬೈತಾನೆ. ಅದಕ್ಕೆ ನಮ್ಮವರು ಅಕ್ಷತೆಯಂಗಾರಿ ಇಟ್ಕೊಂಡು ಹೋಗಿ ಚಪ್ಪಾಳೆ ತಟ್ಟು ಬರ್ತಾ ಇರ್ತಾರೆ ಅವನು ಹೇಳೋ ಪ್ರವಚನಕ್ಕೆ ಹೋಗಿ ಕೇಳಿಬಿಟ್ಟು, ಇದನ್ನೇನು ಮೂರ್ಖತನ ಅನ್ಬೇಕು ಅಂತ
ಅನಿಸುತ್ತೆ.
ಭಾಗವತ ಹೇಳ್ತಾನೆ, ನಮ್ಮವರೇ ಹೊಗಳ್ತಾರೆ ಅದನ್ನು.
ಆಚಾರ್ಯರು ಶಂಕರಾಚಾರ್ಯ ದೇವಜನ್ಮ ಮಾಧುರ್ಯ ಗೊತ್ತಿಲ್ಲ, ಮಧ್ವಾಚಾರ್ಯ ಅಂತೂ ಗೊತ್ತಿಲ್ಲ. ಅವರು ಮಧ್ವಾಚಾರ್ಯ ಜನ್ಮ ನಾವು ಹೇಳ್ತೀವಲ್ಲ, ಅವ್ನು ತಪ್ಪಾಡ್ಬಿಟ್ಟು ಆಚಾರ್ಯ ಶಂಕರಾಚಾರ್ಯ
ಜನ್ಮ
ಅವ್ರಿಗೆ ಶಂಕರಾಚಾರ್ಯ ಗೊತ್ತಿಲ್ಲ, ಮಧ್ವಾಚಾರ್ಯ ಅಂತೂ ಯಾರು ಗೊತ್ತಿಲ್ಲ. ಹೀಗೆ
ಏನ್ ಮಾಡೋದು, ಅದಕ್ಕೆ ನಮ್ಮವರೇ ಹೋಗ್ತಾರೆ ಅಲ್ಲಿಗೆ, ನಮ್ಮವರೇ ಹೊಗಳಿದ್ರು ಬಹಳ ಜನ. ಚಾಗಂಡಿ ಕೋಟೇಶ್ವರ ಬಹಳ ಚೆನ್ನಾಗಿ ಹೇಳ್ತಾನೆ, ಎಷ್ಟು ಚೆನ್ನಾಗಿ ಹೇಳ್ತಾನೆ ಭಾಗವತ. ಏನಿದೆ ಒಳಗೆ ಮೇಲ್ನೋಟಕ್ಕೆ ಕ್ಯಾಪ್ಸೂಲ್ ಬಹಳ ಚೆನ್ನಾಗಿರುತ್ತೆ, ಕಲರ್ಫುಲ್ ಕ್ಯಾಪ್ಸೂಲು, ಮೇಲೆ ಜೇನುತುಪ್ಪದ ಕೋಟಿಂಗು ಚೆನ್ನಾಗಿದೆ, ಒಳಗೆ ಪೊಟ್ಯಾಸಿಯಂ ಸಯನೈಡ್ ಇದೆ, ಏನು ಉಪಯೋಗ, ನುಂಗ್ಲಿಕ್ಕಾಗುತ್ತಾ? ಅವ್ರು ಭಾಗವತ ಎಲ್ಲ ಮೇಲಿಂದ ಬಹಳ ಚೆನ್ನಾಗಿರುತ್ತೆ, ಎಕ್ಸಾಂಪಲ್ಸ್ ಎಲ್ಲ ಚೆನ್ನಾಗಿರುತ್ತೆ, ಒಳಗೆ ಹೋದ್ಕೊಳ್ಳೆ ನೀನೇ ನಾನು ಒಂದು ಬಿಟ್ಟ ಕೃಷ್ಣ ಆಡ್ಬೇಡ ಮುಗೀತ ಅಲ್ಲಿಗೆ. ಅವರ ಗುಂಗಲ್ಲಿ ಹೋದವ ಅಲ್ಲಿಗೆ ಸೇರ್ತಾನೆ, ಮತ್ತೆಲ್ಲಿಗೂ ಸೇರಲ್ಲ, ಬಹಳ ಭೀಕರ ಆಗ್ಬಿಡುತ್ತೆ. ಅದಕ್ಕೆ ಅಂತ ಹಿರಣ್ಯಕಶಿಪುವಿನ ಕಾಟ ತಡೆಯಲಾರದೆ ಎಲ್ಲರೂ ಪ್ರಾರ್ಥನೆ ಮಾಡಿದಾಗ ಆಕಾಶದಿಂದ ಆಕಾಶವಾಣಿ ಆಗ್ತಾ ಇದೆ, ಮಾ ಭೈಷ್ಠ ವಿಭುಧಶ್ರೇಷ್ಠಾ ಸರ್ವೇಶಾಂ ಭದ್ರಮಸ್ತುವ. ನಿಮಗೆಲ್ಲ ಒಳ್ಳೇದಾಗಲಿ, ಯಾರು ಹೆದರಬೇಡಿ, ಯಾವಾಗಾದರೆ ನಿರ್ವೈರಾಯ ಪ್ರಶಾಂತಾಯ ಹುಸುತಾಯ ಮಹಾತ್ಮನೆ ಪ್ರಹ್ಲಾದಾಯ ಇದಾ ದೃಹ್ಯೇತ್ ಹನಿಷ್ಯೇಪಿ ವರೋರ್ಜಿತಂ. ಅವನು ಎಷ್ಟೇ ವರವರದಿಂದ ಇದ್ರೂ ಕೂಡ ಯಾವಾಗಾದ್ರೆ ಪ್ರಹ್ಲಾದನಿಗೆ ನಿರ್ವೈರನಾದ ಪ್ರಶಾಂತನಾದ ಪ್ರಹ್ಲಾದನಿಗೆ ದ್ರೋಹ ಮಾಡುತ್ತಾನೋ ಅವಾಗ ನಾನು ಸಂಹಾರ ಮಾಡಿಬಿಡ್ತೇನೆ ಅಂತ ಭಗವಂತನ ವಾಕ್ಯ ಬಂದು ಕೊಡಲೇ ಎಲ್ಲರೂ ಕೂಡ ಗತೋದ್ವೇಗಾಹ ಮೇನಿರೇ ಅಸುರಂ ಹತಂ ಸತ್ತ ಅಂದುಕೊಂಡು ಸಂತೋಷವಾಗಿ ಹೊರಟು ಹೋಗ್ತಾ ಇದ್ದಾರೆ. ಅಂತಹ ಕಾಲಕ್ಕೆ ಹೇಳುತ್ತಾರೆ, ಈ ಪ್ರಹ್ಲಾದರಾಜರನ್ನ ಭಾಗವತರಾದ ಪ್ರಹ್ಲಾದರಾಜರನ್ನ ಓದಿಗೆ ಎಲ್ಲಿ ಹಾಕಿದ್ರಯ್ಯ ಅಂದ್ರೆ ಶಂಡಾಮರ್ಕರ ಕಾನ್ವೆಂಟ್ಗೆ ಹಾಕ್ತಾ ಇದ್ದಾರೆ. ಕಾನ್ವೆಂಟ್ ಅಂತ ಯಾಕೆ ಹೇಳ್ತೀರಾ ಅಂತ ಹೇಳಿದ್ರೆ ಅಲ್ಲಿ ಮೋಕ್ಷದ ಪಾಠ ಇಲ್ಲ, ಧರ್ಮ ಅರ್ಥ ಕಾಮ ಅದೇ ವಾಸಿಯೇನೋ ಸ್ವಲ್ಪ ಈ ಕಾನ್ವೆಂಟ್ಗಿಂತ. ನಮ್ಮ ಕಾನ್ವೆಂಟ್ ಅಲ್ಲಿ ಬರೀ ಅರ್ಥ ಕಾಮ ಅಷ್ಟೇ, ಧರ್ಮವೂ ಇಲ್ಲ. ಅವನ್ ಚೂರು ವಾಸಿ ಧರ್ಮ ಅನ್ನು ಹೇಳ್ಕೊಡ್ತಾ ಇದ್ದ, ಮೋಕ್ಷದ ಪಾಠ ಇಲ್ಲ, ತ್ರಿವರ್ಗದ ಪಾಠ ಮಾತ್ರ ಅಲ್ಲಿಗೆ ಹಾಕಿದರೆ ಅದಕ್ಕೆ ಪ್ರಹ್ಲಾದರಾದ ನೋಡಿದರಂತೆ, ಶುಶ್ರುವೆ ನಪಪಾಠ ಕೇಳಿದರಂತೆ, ಬಿಟ್ಬಿಟ್ರಂತೆ. ಯಾಕೆ ಹಿಡ್ಕೊಂಡಿಲ್ಲ? ಯಾಕೆ ಅಂದ್ರೆ ಇದು ತಪ್ಪಾದ ತಿಳುವಳಿಕೆ, ಸ್ವರೂಪ ಅಸತ್ ಗ್ರಹಶ್ರಯಂ, ತಪ್ಪಾದ ತಿಳುವಳಿಕೆ ಇದು ಅಂತ ಕೇಳ್ತಾ ಇದ್ರು. ತಪ್ಪಿದ್ದಲ್ಲ, ಅಪ್ಪ ಕೂಡಿಸಿದ್ದಾನೆ ಇರಬೇಕು ಅಂತ ಹೇಳ್ತಾ ಇದ್ರು. ಹೇಗ್ ಕೇಳ್ತಾ ಇದ್ರು? ಅವ್ರಿಗೇನ್ ಡೌಟ್ ಬರ್ತಾ ಇದ್ದಿಲ್ಲಂತೆ, ಇವರು ಬಿಟ್ಬಿಡ್ತಾ ಇದ್ದಾರೆ ಡೌಟೇ ಬರ್ತಾ ಇದ್ದಿಲ್ಲ ಅಂತ ಆತರ ಕೇಳಿ ನಂತರ ಅಪ್ಪನ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಪ್ಪ ಕೇಳ್ತಾ ಇದ್ದಾನೆ, ಪ್ರಹ್ಲಾದ ಅನುಚ್ಚತಾಂ ಸ್ತಾತ ಮನ್ಯತೆ ಸಾಧು ಯದ್ಭವಾನ್, ನೀನು ಯಾವುದು ಒಳ್ಳೇದು ಅಂದುಕೊಳ್ಳುತ್ತೀವೋ ಅದು ಹೇಳು. ಅವಾಗ ಹೇಳ್ತಾ ಇದ್ದಾನೆ, ತತ್ ಸಾಧು ಮನ್ಯೇ ಅಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಂ ಅಸದ್ಗ್ರಹಾತ್ ಹಿತ್ವಾ ಆತ್ಮಪಾತಂ ಗೃಹಮಂಧಕೂಪಂ ವನಂ ಗತೋ ಯದ್ಧರಿಮಶ್ರಯೇತ. ಅಪ್ಪ ಇದೇ ಒಳ್ಳೇದು, ಯಾರಿಗೆ ಸಂಸಾರದಲ್ಲಿ ಬಿದ್ದು ನರಳತಾ ತಪ್ಪಾದ ತಿಳುವಳಿಕೆಯಿಂದ ಶರೀರವನ್ನೇ ನೋಡಿ ನಾನೇ ನಾನೇ ಅಂತ ತಿಳ್ಕೊಂಡು ಒದ್ದಾಡ್ತಾ ಇರತಕ್ಕಂತಹ ಜೀವ, ತನ್ನ ನಾಶನಕ್ಕೆ ಕಾರಣವಾದ ಮನೆಯನ್ನ ಬಿಟ್ಟು ಕಾಡಿಗೆ ಹೋಗಿ ಶ್ರೀಹರಿಯ ಪಾದವನ್ನ ಹಿಡಿಯೋದೇ ಒಳ್ಳೇದು. ಅಲ್ಲ, ಎಲ್ಲರೂ ಮನೆ ಬಿಟ್ಟರೆ ಗತಿ ಅಂದ್ರೆ ಗೃಹ ಅಂದ್ರೆ ಯಾವುದು? ನಾಲ್ಕು ಗೋಡೆಗಳಲ್ಲ, ಅದು ಮಠದಲ್ಲೂ ನಾಲ್ಕು ಗೋಡೆ ಇರುತ್ತೆ, ಮನೆಯಲ್ಲೂ ನಾಲ್ಕು ಗೋಡೆ ಇರುತ್ತೆ. ಗೋಡೆ ಗೃಹ ಅಲ್ಲ, ನಾವು ಮನೆ ಮೇಲೆ ನಮ್ಮವರ ಮೇಲೆ ಇಟ್ಟುಕೊಂಡ ದುರಭಿಮಾನವೇ ಗೃಹ. ಪಾಪ ಹೆಂಡತಿ ಮಕ್ಕಳು ಸಂಸಾರ ಅವರಿದ್ದರೆ ಹಾಳಾಗ್ತೀರಾ ಅಂತ ಬಹಳ ತಪ್ಪಾದ ಭಾಗವತ್ ತಪ್ಪಾಗಿ ಹೇಳಿಲ್ಲ, ನಾವು ಭಾಗವತ ಅರ್ಥವನ್ನು ತಪ್ಪಾಗಿ ಹೇಳ್ತಾ ಇರ್ತೀವಿ. ಇವಾಗ ಹೆಂಡತಿ ಮಕ್ಕಳನ್ನು ಬಿಡಿ ಬಿಡಿ ಅಂತ ಹೇಳಿದರೆ ಅಪಾಪ ಅವರೇನ್ ಮಾಡ್ತಾರೆ? ಅವ್ರ ಪಾಡಿಗೆ ಅವರು ಇರ್ತಾರೆ, ಹೊತ್ತಿಗೆ ಅನ್ನ ಹಾಕ್ತಾರೆ, ನಮಗೆ ಸಹಾಯ ಮಾಡ್ತಾ ಇರ್ತಾರೆ. ಅವರಿಂದ ನಮಗಾದ ತೊಂದರೆ ಏನು ಅಂದ್ರೆ, ನಿಜವಾಗಿ ತೊಂದರೆ ಎಲ್ಲಿಂದ ಆಗ್ತಾ ಇದೆ? ಅವರ ಪಾಡಿಗೆ ಅವರಿದ್ರೂ ಕೂಡ ಅವರ ಮೇಲೆ ನಮಗೆ ದುರಭಿಮಾನ ಬರ್ತಾ ಇದೆ. ಇವರು ನನ್ನವರೇ 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 ಅಂತ ದುರಭಿಮಾನ ಬಂದಿದಲ್ಲ, ಆ ದುರಭಿಮಾನ ನಮಗೆ ತೊಂದರೆ ಕೊಡ್ತಾ ಇದೆ. ದುರಭಿಮಾನ ಕತ್ತರಿಸಿಕೊಂಡ್ರೆ ಮನೆಯೇ ವೈಕುಂಠ. ದುರಭಿಮಾನ ಕತ್ತರಿಸೋದು ಅಂದ್ರೆ ನನ್ನವರು ನನ್ನವರು ಅಂತ ಚಿಕ್ಕ ದಾರ ತೆಗೆದುಬಿಟ್ಟು ನಿನ್ನವರು ಅಂತ ಕಟ್ಟಿದ್ರೆ ಆಯ್ತು. ಸ್ವಾಮಿ ನಿನ್ನವರಯ್ಯ, ಇವರೆಲ್ಲ ನಿನ್ನ ಪ್ರತಿಮೆಗಳಯ್ಯ, ಅವರಲ್ಲಿ ಪೂಜಾ ಮಾಡ್ತಾ ಇದ್ರೆ ಮುಗದೇ ಹೋಯ್ತು, ವೈಕುಂಠಕ್ಕೆ ಹಾದಿ ಆಗುತ್ತೆ. ಯಾರು ನಮಗೆ ಬಂಧಕ ಅಲ್ಲ. ಇನ್ನ ಮನೆಯಲ್ಲಿ ಇಬ್ರು ಮೂರು ಜನ ಇರ್ತಾರೆ, ಹೆಂಡತಿ ಮಕ್ಕಳು ಇರ್ತಾರೆ ಅಷ್ಟೇ, ಮಠಕ್ಕೆ ಹೋದ್ರೆ 24 ಜನ ಇರ್ತಾರೆ, ಎಲ್ಲಾ ಬಂಧಕವೇ. ಭೀಕರವಾದ ಪರಿಸ್ಥಿತಿ, ಒಬ್ಬರು ಮಾತು ಕೇಳಲ್ಲ. ಇಲ್ಲಿ ಆದ್ರೂ ಸ್ವಲ್ಪ ಸಂತೋಷವಾಗಿ ಅನ್ನ ಸಾರು ತಿಂದ್ಕೊಂಡಿರ್ಬೋದು, ಇಲ್ಲ ಯಾರು ಮಾಡಿಲ್ಲ ಈತನೇ ಅನ್ನ ಮಾಡ್ಕೊಂಡಿರ್ಬೋದು. ಅಲ್ಲಿ ಯಾರು ಮಾಡ್ಕೊಳ್ಲಿಕ್ಕಿಲ್ಲ, ಯಾರು ಮಾಡದಿದ್ರೆ ಗತಿ ಇಲ್ಲ. ಅವರು ಸ್ನಾನಕ್ಕೆ ಹಾಕಿದಾಗ ಸ್ನಾನ ಮಾಡಬೇಕು, ಅನ್ನ ಹಾಕಿದ್ರೆ ಊಟ ಮಾಡಬೇಕು, ಪರಿಸ್ಥಿತಿ ಭೀಕರವಾಗಿರುತ್ತೆ. ಸ್ವಾಮಿಗಳು ಅಂದ್ಬಿಟ್ರೆ ಅಪಪ ಅನ್ಸ್ಬಿಡ್ತು ಒಂದೊಂದ್ಸಲ, ಏನಿದು ಪರಿಸ್ಥಿತಿ ಅಂತೇಳಿ. ಅದಕ್ಕೆ ಈ ಸನ್ಯಾ ಗೃಹ ಬಿಟ್ಟು ಕಾಡಲ್ಲಿರಬೇಕು ಅಂತ ಹೇಳಿದ್ರೆ ಅಲ್ಲಿ ಹೋದ್ರೆ ಏನು ಉಪಯೋಗ? ಕಾಡಿಗೆ ಹೋದ್ರೂ ಕೂಡ ಮನಸ್ಸು ಮನೆಯಲ್ಲಿದ್ರೆ, ಮನೆ ಮೇಲೆ ದುರಭಿಮಾನ ಇಟ್ಟುಕೊಂಡು ಕಾಡಿಗೆ ಹೋದ್ರೆ ಏನು ಉಪಯೋಗ? ಮನೆ ಮೇಲೆ ಅಭಿಮಾನ ಬಿಟ್ರೆ ಮನೆಯಲ್ಲಿದ್ರೇನು ತೊಂದರೆ? ಅದರಿಂದ ಏನೂ ಇಲ್ಲ. ಆ ರೀತಿಯಾಗಿ ವನಂಗತಃ ಅಂತ ಹೇಳ್ತಾರೆ. ಭಗವಂತನ ನಾವು ಚಿಂತನೆ ಮಾಡಬೇಕಾದ್ರೆ ಮೊದಲು ತೀರ್ಥಕ್ಷೇತ್ರಗಳ ದರ್ಶನ ಮಾಡಬೇಕು. ದೊಡ್ಡವರ ಸಂಪರ್ಕ ಆಗುತ್ತೆ, ಉದ್ದಾರ ಮಾಡಲಿಕ್ಕೆ ಅಲ್ಲಿಗೆ ಬರ್ತಾರಂತವರು. ಅಂಥವರ ದರ್ಶನ ಆದ ಮೇಲೆ ಅವರ ಮೂಲಕ ಭಗವಂತನ ಚಿಂತನೆಯನ್ನು ಮಾಡಬೇಕು ಅಂತ ಇಷ್ಟು ಹೇಳಿದರೆ ಅದಕ್ಕೆ ಹಿರಣ್ಯಕಶಿಪುನಕ್ಕೆ ಬಿಡ್ತಾ ಇದ್ದಾನೆ. ಸಿಟ್ಟಾಗ್ಲಿಲ್ಲ ಮೊದಲು. ಮಗನ ಬುದ್ಧಿ ಯಾರೋ ಬಿದ್ದತೆ ಪರಬುದ್ಧಿಭಿ, ಯಾರೋ ಶ್ರೀಹರಿಯ ಪಕ್ಷಪಾತಿಗಳು ನನ್ನ ಮಗನನ್ನ ನನ್ನಿಂದ ದೂರ ಮಾಡಬೇಕು ಅಂತ ಇಲ್ಲದ್ದೆಲ್ಲ ಹೇಳಿಕೊಡ್ತಾ ಇದ್ದಾರೆ, ಸ್ವಲ್ಪ ಜಾಗ್ರತೆಯಾಗಿ ಅವನ ಸಂಭಾಳಿಸಿ ಅಂತ ಹೇಳಿದಾಗ ಅವರು ಬಂದು ಹೆದರಿಸಿದಂತೆ ಮಾಡಿ ಪ್ರಹ್ಲಾದರಾಜರಿಗೆ ಪುನಃ ಪಾಠವನ್ನ ಹೇಳಿಕೊಡ್ತಾ ಇದ್ದಾರೆ. ಪುನಃ ಪಾಠವನ್ನ ಹೇಳಿಕೊಟ್ಟಾಗ ಪ್ರಹ್ಲಾದರಾದರು ವಿಶೇಷವಾಗಿ ಮತ್ತು ಕಲತಂತೆ ಮಾಡುತ್ತಾ ಇದ್ದಾರೆ. ಬಂದ ಪ್ರಹ್ಲಾದರಾದರನ್ನ ಕೇಳುತ್ತಾರೆ, ಏ ಪ್ರಹ್ಲಾದ, ಈ ಬುದ್ಧಿ ಎಲ್ಲಿಂದ ಬಂತು ನಿನಗೆ? ನೀನೇ ಕಲ್ತದ್ದೋ ಇನ್ನೊಬ್ಬರು ಹೇಳಿಕೊಟ್ಟದ್ದೋ? ಹರಿ ಹರಿ ಅಂತ ಇದೀಯ. ಅವ್ರು ಹೇಳ್ತಾರೆ, ಮತಿರಣ್ಣ ಕೃಷ್ಣೇ ಪರತಸ್ವತೋಪಿ ವಾ ಮಿಥೋಭಿಪದ್ಯದ ಗೃಹವ್ರತಾನಾಂ. ನಿಮಗೆ ಇವರಿಂದ ಬಂತು, ನಾನು ಪಡ್ಕೊಂಡೆ, ನಾ ಮಾಡಿದೆ, ಅವರು ಮಾಡಿದ್ರು ಅಂತ ಈ ದುರ್ಬುದ್ಧಿ ಯಾರ ಮಾಯಿಯಿಂದ ಬರುತ್ತದೋ ಅಂಥ ಸ್ವಾಮಿಯ ಪಾದಕ್ಕೆ ನಮಸ್ಕಾರ ಅಂದ್ರು. ಯಾಕೆ ಅಂದ್ರೆ ಸ್ವತಂತ್ರವಾಗಿ ನೀವು ಪಡ್ಕೊಳ್ಳಾರ್ರಿ, ಅವರು ಕೊಡ್ಲಾರ್ರು. ಹಾಗೆ ನನಗೆ ದೇವರಲ್ಲಿ ಭಕ್ತಿ ಇನ್ನೊಬ್ಬರು ಕೊಟ್ಟಿದ್ದಲ್ಲ, ನಾನಾಗಿ ತಂದುಕೊಂಡದ್ದು ಅಲ್ಲ, ತಾನಾಗಿ ಭಗವಂತ ಕೊಟ್ಟಿತ್ತು. ದೇವಾ ನಿನ್ನಯ ಭಕುತಿ ಕಂಡರೆ ಬಾರದು, ಕಲಿತರೆ ಬಾರದು. ಪುರಂದರ ವಿಠಲ ನಿನ್ನ ದಯವಾಗದನಕ ಅಂತ ಏನಿದೆ ಅದನ್ನೇ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅವಾಗ ಬೆತ್ತವನ್ನ ತನ್ನಿ ಅಂದ್ರು, ಹೊಡಿಬೇಕು ಅಂತ ನೋಡಿದ್ರು. ನೋಡಿದಾಗ ಹಿರಣ್ಯಕಶಿಪುವಿನ ಭಟರು ಶೂಲದಿಂದ ಚುಚ್ಚಿದರೂ ಹೆದರದ ಇರುವಂತಹ ಪ್ರಹ್ಲಾದರಾಜರು ಗುರುಗಳು ಬೆತ್ತವನ್ನ ತಂದಾಗ ಹೆದರಿದಂತೆ ಮಾಡಿದ್ರಂತೆ. ಯಾಕೆ? ಬ್ರಾಹ್ಮಣ ಒದ್ದಾಡ್ತಾ ಇದ್ದಾನೆ, ಅಲ್ಲಿ ಅಪ್ಪನ ಮಾತು ತೆಗೆದುಹಾಕ್ಲಾರ, ನನ್ನ ಮಾತು ತೆಗೆದುಹಾಕ್ಲಾರ, ಒದ್ದಾಡತ ನಮ್ಮ ಎಲ್ಲ ಟೀಚರ್ಸ್ ತರ. ಒಂದು ಕಡೆ ಮಗು ಮಾತು ಕೇಳಲ್ಲ, ಹೊಡೆದರೆ ಸೂಸೈಡ್ ಮಾಡ್ಕೊಂತಾನೆ. ಇವಾಗ ಸೂಸೈಡಿಂಗ್ ಏನು ಸೂಸೈಡ್ ಸ್ಕ್ವಾಡ್ ತರ ಆಗ್ಬಿಟ್ಟಿದಾರೆಲ್ಲ ಸ್ಟೂಡೆಂಟ್ಸ್, ಏನು ಯಾರೇನಂದು ಮೇಲೆ ಬಿದ್ದುಬಿಡ್ತಾ ಇದ್ದಾರೆ. ಬಿದ್ದು ಕೂಡಲೇ ಇವ್ರು ಸಸ್ಪೆಂಡ್ ಮಾಡ್ತಾರೆ, ಇವ್ರನ್ನ ಒಳ ಹಾಕ್ಬಿಡ್ತಾ ಇದ್ದಾರೆ. ಹೌದಾ? ಅವ್ರು ಏನ್ ಹೇಳಲಿಕ್ಕಿಲ್ಲ, ಮತ್ತೆ ಏನ್ ಹೇಳಲಿಲ್ಲ ಅಂದ್ರೆ ಅವ್ರ ಮಾತು ಕೇಳಲ್ಲ, ಓದಲ್ಲ, ಮತ್ತವ್ರಿಗೆ ಪರ್ಸೆಂಟೇಜ್ ಬರದಾಗಿರ್ತ ಇದಾಗ್ಬಿಡ್ತಾರೆ ಇವ್ರನ್ನ. ಅವನು ಹೊಡಿದಂಗೆ ಬೈದಂಗೆ ಅವನು ಹೇಳಿದ್ದೆಲ್ಲ ಕೇಳಿಕೊಂಡು ಅವನು ಸರಿ ಓದಿಸಿ ಪರ್ಸೆಂಟೇಜ್ ತರಿಸಿ ಇವ್ರಿಗೆ ಕೀರ್ತಿ ಪಡಿಬೇಕು. ಅದೆಂತ ಪರಿಸ್ಥಿತಿ ಹೊರತು ಇನ್ನ ಕೊನೆಗೆ ಅವನ ಬೈದ್ರೆ ಇವನ ಬೈತಾರೆ. ಸ್ಟೂಡೆಂಟ್ಸ್ ನೀವು ಹರ್ಟ್ ಮಾಡಬಾರದು ಅಂತ. ಮತ್ತೆ ಅವರು ಒಂದು ಅತ್ತೆ ಬಿಟ್ರು, ನಾನು ಯಾಕಾದ್ರೂ ಲೆಕ್ಚರರ್ ಆದ್ನು ಟೀಚರ್ ಆದ್ನು ಬಹಳ ಅವಸ್ಥೆ ಆಗಿಬಿಟ್ಟಿದೆ ನಮಗೆ ಅಂತ. ಲೆಕ್ಚರರ್ ಪರವಾಗಿಲ್ಲ, ಟೀಚರ್ ಬಹಳ ಕಷ್ಟ. ಲೆಕ್ಚರರ್ ಅವರಿಷ್ಟೇ ಬರ್ತಾರೆ, ನಾವು ಗೋಡೆ ನೋಡ್ತಾ ಹೇಳ್ಬಿಡ್ತಾರೆ, ಕೂತು ಅವರು ಕೇಳಿದ್ರ ವೆರಿ ಗುಡ್, ಇಲ್ಲ ವೆರಿ ವೆರಿ ಗುಡ್ ಅಂತ ಹೋಗ್ಬಿಡ್ತಾರೆ, ನಂಗೆ ಸಂಬಂಧ ಇಲ್ಲ ಅಂತ ಹೋಗ್ಬಿಡ್ತಾರೆ. ಟೀಚರ್ ಹಾಗಲ್ಲ, ಅವ್ರು ತರಬೇಕು, ಹೇಳಬೇಕು, ಪರ್ಸೆಂಟೇಜ್ ತರಿಸಬೇಕು, ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಆ ಥರ ಇವ್ರಿಗೂ ತೊಂದರೆ ಆಯಿತು. ಅದು ನೋಡಿ ಪ್ರಹ್ಲಾದರಾದರು ಹೆದರದಂತೆ ಮಾಡಿದರು. ಅವ್ರು ಹೇಳಿದ್ರೆ ಇವರ್ಗ ಪಾಠವನ್ನು ಪುನಃ ಕೇಳಿದರು. ಪುನಃ ಪ್ರಹ್ಲಾದರಾದರನ್ನ ತಾಯಿಯ ಮೂಲಕ ಹೋಗಿ ಅಪ್ಪನ ಮುಂದೆ ನಿಲ್ಲಿಸ್ತಾ ಇದ್ದಾರೆ. ಅವಾಗೆ ದೈತ್ಯ ಪ್ರಶ್ನ ಮಾಡುತ್ತಾ ಇದ್ದಾನೆ ಬಲ್ಲಿಗೆ, ಶ್ರೀಕೃಷ್ಣ ಅರ್ಪಣೆ.